ओम हयग्रीवं चिदानंद विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्पदायकं विज्ञानविमलं शान्तम् विजयाख्यगुरुं भजे ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि श्रीगुरुभ्यो नमः हरिः ओम्। नंतर अष्टम स्कंददल्लि बरतक्कंत विचारवे प्रधानवागि गजेन्द्र मोक्ष घट्ट ಅಲ್ಲಿ ತ್ರಿಕೂಟ ಪರ್ವತ, ಆ ತ್ರಿಕೂಟ ಪರ್ವತದ ಹತ್ತಿರ ಇರತಕ್ಕಂಥ ಒಂದು ಸರೋವರ, ವರುಣದೇವರ ಉದ್ಯಾನವನ, ಅಲ್ಲೊಂದು ಸರೋವರ. ಆ ಸರೋವರಕ್ಕೆ ವಿಶೇಷವಾಗಿರತಕ್ಕಂಥ ಆನೆ ಬರ್ತಾ ಇದೆ ತನ್ನ ಹಿಂಡಿನಿಂದ ಕೂಡಿಕೊಂಡು. ನೀರಿಗೆ ಇಳೀತಾ ಇದೆ, ಕದಡಿ ಹಾಕ್ತಾ ಇದೆ. ಅಲ್ಲಿರತಕ್ಕಂಥ ಒಂದು ಮೊಸಳೆ ಅದಕ್ಕೆ ತುಂಬ ಸಿಟ್ಟು ಬಂತು. ಋಷ ಅಗ್ರಹೀತ್ ಸಿಟ್ಟಿನಿಂದ ಬಂದು ಈ ಆನೆಯ ಕಾಲನ್ನು ಹಿಡಿಯಿತು. ತುಂಬ ಆನೆಗಳಿದ್ವು, ಈ ಆನೆಯ ಕಾಲ ಯಾಕೆ ಹಿಡಿತು ಅಂದರೆ ಪ್ರೇರಕ ಭಗವಂತ. ಕೊನೆಗೆ ನೀರಿನಲ್ಲಿ ಮೊಸಳೆ ಬಲ ಜಾಸ್ತಿ, ಆನೆ ಸೋತು ಹೋಯಿತು. ಇಮಿಕ್ಕ ಆನೆಗಳೆಲ್ಲ ದೂರ ಹೊರಟೋದು, ಯಾಕೆ ನಮಗೇನಾಗುತ್ತೋ ಅಂತ. ನಂತರ ಸೆಳೆಯಲಿಕ್ಕೆ ನೋಡಿದವು, ಹೊರಟೋಯಿತು. ಆವಾಗ ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದ ಆನೆಗೆ ಎರಡಿತ್ತು, ನಾನು ನನ್ನದು ನನ್ನವರು ಅಂತ. ನಾನು ನನ್ನನ್ನು ರಕ್ಷಿಸಿಕೋಬಲ್ಲೆ, ನನ್ನವರು ನನ್ನನ್ನು ಕಾಯುತ್ತಾರೆ ಅಂತ. ನನ್ನವರು ಹೋದರು, ನಾನು ಎಂಬುದು ಹೋಯಿತು ಅಂದರೆ ಪ್ರಾಣ ಹೋಗುವ ಸ್ಥಿತಿ ಬರ್ತಾ ಇದೆ. ಆವಾಗ ಭಗವಂತನನ್ನು ಕೂಗಿ ಕರೆಯುತ್ತಾನೆ. ಭಗವಂತ ಗರುಡನ ಮೇಲೆ ಬರ್ತಾ ಇದ್ದಾನೆ. ಭಗವಂತನನ್ನು ನೋಡಿದ ಕೂಡಲೇ ವಿಶೇಷವಾಗಿರತಕ್ಕಂಥ ಕಮಲವನ್ನು ಕೈಯಲ್ಲಿ ಹಿಡಿಕೊಂಡು ಹೇ ಸ್ವಾಮಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಭಗವಂತನ ಕೂಗಿ ಕರೀತಾ ಇದ್ದರೆ ಭಗವಂತ ಕೃಪೆಯಿಂದ ಚಕ್ರವನ್ನು ಕಳಿಸಿಕೊಟ್ಟ, ಮೊಸಳೆಯನ್ನು ಕತ್ತರಿಸಿದ, ಗಂಧರ್ವನಿಗೆ ಮೋಕ್ಷ ಆಯಿತು. ನಂತರ ಆನೆಯನ್ನು ಕೃಪೆಯಿಂದ ಸ್ಪರ್ಶ ಮಾಡಿದ, ಅದ್ಭುತ ರೂಪ ಧಾರಣೆ ಮಾಡಿಕೊಂಡು ಸ್ವರ್ಗಕ್ಕೆ ಹೊರಟ. ಅಲ್ಲಿ ಹೇಳುತ್ತಾರೆ, ಆನೆಗೆ ದೇವರ ಸ್ಮರಣೆ ಹೇಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಆ ಸಾಮಾನ್ಯ ಆನೆ ಅಲ್ಲ, ಇಂದ್ರದ್ಯುಮ್ನ ಮಹಾರಾಜ. ಭಗವಂತನ ಅರ್ಚನೆ ಮಾಡುತ್ತಾ ಕೂತಿರುವಾಗ ಅಗಸ್ತ್ಯರು ಬಂದರೆ ಎದ್ದಿಲ್ಲ. ಯಾಕೆದ್ದಿಲ್ಲ? ಆತ ಏನು ಅವಮಾನ ಮಾಡುವವನಲ್ಲವೇ ಸ್ವಭಾವ ಅಂದರೆ, ಇದನ್ನು ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳ್ತಾರೆ ಅಧ್ಯಾತ್ಮದ ಸರಂಜನೆಯಲ್ಲಿ. ಈ ನಿಯಮಗಳು ಅಂತ ನೀನೇ ಮಾಡಿದ್ದು, ಅದರ ರಹಸ್ಯಗಳು ಗೊತ್ತಿಲ್ಲ ಹರಿಯೇ, ನೀನೇ ತಿಳಿಸ್ಬೇಕು. ಯಾಕೆ ದೇವರ ಪೂಜಾ ಕಾಲಕ್ಕೆ ಏಳಬಾರದು, ಮಾತಾಡಬಾರದು ಯಾರು ಸರಿ ಅನ್ನೋದು ನಿಯಮ. ದೊಡ್ಡವರು ಬಂದರೆ ಏಳಲೇಬೇಕು ಎಂಬುದು ಒಳಗಿನ ಆಂತರ್ಯ. ಕೇವಲ ನಿಯಮಗಳು ಅಂತ ಏನು ಪಟ್ಟಿ ಕೊಟ್ಟಿರ್ತಾರೆ ಅದು ಮಾತ್ರ ನೋಡಿಕೊಂಡ್ಬಿಟ್ಟು ಅದೇ ಪ್ರಕಾರ, ಇನ್ ಆಂಗ್ಲದಲ್ಲಿ ಶಬ್ದ ಬಳಸ್ತಾರಲ್ಲ ರೂಡ್ ಅಂತ, ಅದೇ ಥರ ಬೇಡ ಅಂದಿಲ್ಲ. ಹಾಗೆ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕು. ಧರ್ಮ ಸೂಕ್ಷ್ಮಗಳು ತಿಳ್ಕೊಂಡಿರಬೇಕು. ನಮಗೆ ಗೊತ್ತಿದ್ದ ನ್ಯಾಯ, ನಮಗೆ ಗೊತ್ತಿದ್ದ ಧರ್ಮವೇ ಪರಾಕಾಷ್ಠ ಅಂತ ಎಂದು ತಿಳಿಯಬಾರದು. ಅದರೊಳಗೊಳಗೆ ಧರ್ಮ ಸೂಕ್ಷ್ಮಗಳು ತುಂಬ ಕೂತಿರುತ್ತೆ, ಅದು ರಾಜನಿಗೆ ಗೊತ್ತಾಗಿಲ್ಲ. ಅದಕ್ಕೆ ಅಗಸ್ತ್ಯರು ಬಂದರೂ ಎದ್ದಿಲ್ಲ. ಯಾಕೆ? ದೇವರ ಪೂಜಾ ಕಾಲಕ್ಕೆ ಏಳಬಾರದು ಅಂತ ಹೇಳಿದ್ದಾರೆ, ಅದರಿಂದ ಎದ್ದಿಲ್ಲ. ಒಬ್ಬ ದೊಡ್ಡ ಸ್ವಾಮಿಗಳು ಒಂದು ಊರಿಗೆ ಹೋಗಿದ್ರು. ಅಲ್ಲಿರತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ದುಡ್ಡು ಹಾಗೆ ಒಳ್ಳೆ ತಿಳ್ಕೊಂಡವರು ಅಂತ ದೊಡ್ಡ ವ್ಯಕ್ತಿ. ಆ ವ್ಯಕ್ತಿ ಮನೆಗೆ ಪಾದ ಪೂಜೆ ಕರೆದರು ಸ್ವಾಮಿಗಳನ್ನು. ಸ್ವಾಮಿಗಳು ಬೆಳಿಗ್ಗೆ ಪಾದ ಪೂಜೆಗೆ ಹೋಗ್ತಾ ಹೋಗ್ತಾ ಅವರಿಗೆ 9 ಗಂಟೆಗೆ ಬರ್ತೇವೆ ಅಂತ ಹೇಳಿದರು. ಆದರೆ ಮಾರನೇ ದಿನ ಹೋಗುವಾಗ ಅದು ಯಾವುದೋ ಪಾದ ಪೂಜೆ ಒಂದೆರಡು ಕ್ಯಾನ್ಸಲ್ ಆಯಿತು. ಆದ ಕೂಡಲೇ ಸ್ವಾಮಿಗಳು ಹೇಳಿದರು, ಹಾಂ ಅಲ್ಲಿಗೆ ಹೋಗೋಣ ಅಂತ ಶಿಷ್ಯರಿಗೆ ಹೇಳಿದರು. ಆ ಶಿಷ್ಯರಂದರು, ಸ್ವಾಮಿ ಅವರಿಗೆ 9ಕ್ಕೆ ಹೇಳಿದ ಅಡ್ಡಿ ಇಲ್ಲ ಹೋಗೋಣ ಸರ್ರ ಅಂತ ಹೊರಟೋದ್ರು. ಮನೆ ಮುಂದೆ ನಿಂತು ಹೇಳಿ ಕಳಿಸಿದ್ರು ಸ್ವಾಮಿಗಳು ಬಂದಿದ್ದಾರೆ ಅಂತೇಳಿ. ಆ ವ್ಯಕ್ತಿ ಮನೆಯೊಳಗೆ ಪೂಜೆ ಮಾಡ್ತಿದ್ದಾನೆ. ಏನು ಆ ವ್ಯಕ್ತಿ ಹೇಳಿ ಕಳಿಸ್ಬೇಕು? ನಾನಿನ್ನ ಪೂಜೆ ಮಾಡ್ತಾ ಇದ್ದೀನಿ, 9 ಗಂಟೆಗೆ ಟೈಮ್ ಕೊಟ್ಟದ್ದು, ಆ 9ಕ್ಕೆ ಬರ್ಲಿಕ್ಕೆ ಹೇಳಿ ಅಂತ ಸ್ವಾಮಿಗಳು ಹೇಳಿದ್ದು. ಸ್ವಾಮಿಗಳು ಸರಿ ಅಂತ ಹೋಗಿ ಪಾಪ ತಿರುಗಾ ಬಂದದ್ದು ಅಲ್ಲಿ. ಹೌದು, ದೊಡ್ಡವರು ಮನೆ ಮುಂದೆ ಬಂದು ನಿಂತು ನಾ ಬಂದಿದ್ದೇವೆ ಅಂತ ಹೇಳಿದಾಗ ದೇವರ ಪೆಟ್ಟಿಗೆ ಮುಂದೆ ಕೂತಿದ್ದಾರಲ್ಲ, ಅವರಲ್ಲಿ ಆ ದೇವರ ಪೂಜಾ ಸ್ವೀಕಾರ ಮಾಡ್ತಾರ, ಹೋಗಿ ಬನ್ನಿ ಮತ್ತು ನೋಡಿ ಅಂತ. ಧರ್ಮ ಸೂಕ್ಷ್ಮ ಗೊತ್ತಿಲ್ಲ. ಆದರೆ ದೊಡ್ಡವರು ಕರುಣೆಯಿಂದ ತಿರುಗಾ ಬಂದರು ಪಾಪ ಅಂತ ಹೇಳಿ. ಹೌದು ತಾನೆ, ಹೀಗಿರುತ್ತೆ ಇದು ನಡೆದದ್ದು. ಮತ್ತು ಆ ವ್ಯಕ್ತಿ ಇಡೀ ಜಗತ್ತಿಗೆ ಧರ್ಮಗಳು ಉಪದೇಶ ಕೊಡು. ಆದರೆ ಸ್ವಯಂ ದೊಡ್ಡವರು ಬಂದಾಗ ಈ ಥರ ಪ್ರವೃತ್ತಿ ಸರಿಯಾ? ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಎಲ್ಲಿ ಬೀಳ್ತೀವಿ ಅಂದರೆ ಈ ಧರ್ಮಗಳನ್ನು ತಿಳ್ಕೊಂಡಿರ್ತೀವಲ್ಲ ಕಟ್ಟನಿಟ್ಟ ಹೀಗೆ ಅಂತ. ಅದರಲ್ಲಿ ಬಹಳ ಧರ್ಮ ಸೂಕ್ಷ್ಮಗಳಿರುತ್ತೆ. ಅದನ್ನು ನಾವು ತಿಳ್ಕೊಂಡು ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಹಾಂ, ಇನ್ನೊಂದು ಹೇಳ್ತೇನೆ. ಯಾರೂ ಎಲ್ಲ ಒಂದು ದೊಡ್ಡವರು ಅಂತ ಯಾರ್ಯಾರು ಇಟ್ಟುಕೊಳ್ತಾರೋ ಅವರು ಸರಿ ಎಲ್ಲರೂ ಸೇರಿಕೊಂಡು ಎಲ್ಲಿಗೂ ಹೋಗಿದ್ದಾರೆ, ಯಾತ್ರೆಗೆ ಹೋಗಿದ್ದಾರೆ. ಯಾತ್ರೆಗೆ ಹೋದಾಗ ಸಾಮಾನ್ಯ ಏನು ಅಂದರೆ, ಯಾರಾದರೂ ಆ ಹಿರಿಯರಿರ್ತಾರೆ, ಯಾರು ಅಲ್ಲಿ ಪ್ರಧಾನವಾಗಿರ್ತಾರೋ ಅವರ ಜೊತೆಗೆ ಸ್ನಾನಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇರುತ್ತೆ ಬಹಳ ಜನಕ್ಕೆ. ಅವರೇನೋ ಸಂಕಲ್ಪಾದಿಗಳು ಮಾಡಿಸ್ತಾ ಇರ್ತಾರೆ. ಆದರೆ ಕೆಲವರು ಒಂದು ದಿವಸ ಬರುತ್ತಾರೆ ಅವ್ರ ಜೊತೆಗೆ, ಮಾರನೇ ದಿನ ತಾವೇ ಮಾಡಿಕೊಂಬಂದ್ಬಿಡ್ತಾರೆ. ಹೋಗಿ ಹೇಳುತ್ತಾರೆ, ನೀವು ಮಾಡಿಸೋ ಸಂಕಲ್ಪ ನಮಗೆ ಗೊತ್ತಲ್ಲ, ಅದಕ್ಕೆ ನಾವೇ ಹೋಗಿ ಮಾಡ್ಕೊಂಬಂದ್ಬಿಟ್ವಿ. ನೀವೇನು ಹೇಳ್ತಾ ಇರ್ತೀರಲ್ಲ ಅವೆಲ್ಲ ನಾವು ಮಾಡ್ಕೊಂಬಿಡ್ತೀವಿ, ಆದ್ದರಿಂದ ಮೊದಲೇ ಹೋಗಿ ಸ್ನಾನಕ್ಕೆ ಬಂದ್ಬಿಡ್ತೀವಿ ನಾವು, ಯಾರು ಬೇಡ ಅಂದರು. ಅಲ್ಲಿ ಸಂಕಲ್ಪ ಅವರಿಗೆ ಬಂದದ್ದು ನಮಗೆ ಬರುತ್ತಾ ಇಲ್ಲ ಅಂತ ಗೊತ್ತಿದೆಯಾ ಇಲ್ಲ ಎಂಬುದು ಸಬ್ಜೆಕ್ಟ್ ಅಲ್ಲ. ಆ ಏನು ವ್ಯಕ್ತಿಗಳು ಬಂದಿರ್ತಾರಲ್ಲ ಅವರ ಜೊತೆಯಲ್ಲಿ ಸ್ನಾನ ಮಾಡಿದಾಗ ಅವರು ಸ್ನಾನಕ್ಕಿಳಿದರೆ ದೇವತೆಗಳೆಲ್ಲ ಬಂದಿರ್ತಾರಲ್ಲಿ, ದೇವತೆಗಳೆಲ್ಲ ಬಂದಿರ್ತಾರೆ, ಗುರುಸ್ಥಾನೀಯರು. ಆವಾಗ ನಾವು ಮುಳುಗಾಕಿದರೆ ಮತ್ತು ದೇವತೆಗಳನ್ನು ಕರೆದು ಕರೆದು ಒದ್ದಾಡಬೇಕಾಗಿಲ್ಲ, ಅನುಗ್ರಹ ಮಾಡಿಬಿಡ್ತಾರೆ. ಅದೇ ನಾವು ದೊಡ್ಡವರನ್ನು ಬಿಟ್ಟು ಪ್ರತ್ಯೇಕ ಹೋದರೆ ತೀರ್ಥಾಭಿಮಾನಿ ದೇವತೆಗಳೆಲ್ಲ ಮುಖವೂ ನೋಡದೆ ಹೋಗಿಬಿಡುತ್ತಾರೆ. ಯಾಕೆ, ಇವನಿಗೆ ಅವರಿಗೇನು ಬರುತ್ತಲ್ಲ ಅದು ನಮ್ಗೆ ಮೊದಲೇ ಬರುತ್ತೆ ಎಂಬ ಸೊಕ್ಕು ಬಂದಿದೆ, ಅದಕ್ಕೆ ಅಹಂಕಾರದಿಂದ ಕೂತವನ ಮುಖ ನೋಡಬಾರದು ಅಂತ ಹೋಗಿಬಿಡುತ್ತಾರೆ. ಅದರಿಂದ ಯಾರು ದೊಡ್ಡವರ ಜೊತೆಗೆ ಹೋಗಿರ್ತೇವೆ ಅವರ ಜೊತೆಗೆ ಸ್ನಾನ ಮಾಡೋದು ಎಂಬುದು ಪ್ರಧಾನ. ಅವರು ಏನು ಹೇಳುತ್ತಾರಲ್ಲ ಅದು ನಮಗೆ ಬರುತ್ತಾ ಇಲ್ಲ, ಅದಕ್ಕಿಂತ ಜಾಸ್ತಿ ಬರುತ್ತಾ, ಈ ಸಬ್ಜೆಕ್ಟ್ ಅಲ್ಲ. ಅಲ್ಲೇ ಎಡವೆ ಬೀಳೋದು ಬಹಳ ಕಡೆ ನೋಡ್ತಾ ಇರ್ತೀವಿ, ಬಹಳ ಕಡೆ ನೋಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಧರ್ಮ ಸೂಕ್ಷ್ಮಗಳು ಬಹಳ ಇವೆ. ಕೆಲವರು ತುಂಬ ಕಷ್ಟಪಟ್ಟು ಪುಣ್ಯ ಸಂಪಾದನೆ ಮಾಡ್ತಾರೆ, ಕೆಲವರು ಸುಲಭದಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಧರ್ಮ ಸೂಕ್ಷ್ಮ, ಧರ್ಮ ಸೂಕ್ಷ್ಮ ನೋಡಿ. ಒಬ್ಬರು ಯಾರೋ ವಿಶೇಷವಾಗಿ ಕಷ್ಟಪಟ್ಟು ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ಎಲ್ಲ ಮಾಡಿದ, ಒಳ್ಳೆಯದೆ ಇಲ್ಲ ಅಂದಿಲ್ಲ, ಅವರು ಬ್ರಾಹ್ಮಣರು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ನೋಡಿದರು ಯಾರು ಯಜಮಾನ ಬಂದೇ ಇಲ್ಲ ಅಲ್ಲಿ, ನೋಡಿದ್ರು ಸರಿಯಪ್ಪ. ಅಷ್ಟೊಳಕ್ಕೆ ಯಾರೋ ಒಬ್ಬ ವ್ಯಕ್ತಿ ಇದೆಲ್ಲ ನೋಡಿದ, ಒಳ್ಳೆ ವಿಶೇಷವಾಗಿ ಬ್ರಾಹ್ಮಣ ಸಂತೋಷವಾಗಿ ಹೋಗ್ತಾ ಇದ್ರೆ ಆ ಗುಂಪಿಗೆ ಎದುರಿಗೆ ಬಂದು, ಸ್ವಾಮಿ ನೀವೆಲ್ಲ ದೊಡ್ಡವರು ಅಂತ ನಮಸ್ಕಾರ ಮಾಡಿದ. ನೋಡಿ, ಆ ಸಮಯದಲ್ಲಿ ನಮಸ್ಕಾರ ಮಾಡಿದ್ದಕ್ಕೆ ಖುಷಿಯಿಂದ ಸಂತೋಷವಾಗಿರತಕ್ಕಂಥ ಸಂದರ್ಭ ಅದು. ಆವಾಗ ಆ ವ್ಯಕ್ತಿ ನಮಸ್ಕಾರ ಮಾಡಿದ ಕೂಡಲೇ ಯಜಮಾನನಿಗೆ ಸಿಗಬೇಕಾದ ಆಶೀರ್ವಾದ ಆ ವ್ಯಕ್ತಿ ಸಿಕ್ತು. ಚೆನ್ನಾಗಿರಪ್ಪ ಅಂದ್ಬಿಟ್ರು. ಯಾರಿಗೆ ಸಿಗ್ಬೇಕದು? ಯಜಮಾನನಿಗೆ. ಯಜಮಾನ ಏನು ಮಾಡ್ತಾ ಇದ್ದಾನೆ ಅಂದರೆ, ಎಲ್ಲೋ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾನೆ, ಗೊತ್ತಿಲ್ಲ ಸೂಕ್ಷ್ಮ. ಬ್ರಾಹ್ಮಣರು ಭೋಜನ ಹಂತದಲ್ಲಿ ಸಂತೋಷದಿಂದ ಏನು ಆಶೀರ್ವಾದ ಮಾಡ್ತಾರೆ ತಥಾ ಭವಿಷ್ಯತಿ, ಹಾಗೇ ಆಗ್ಬಿಡುತ್ತದು. ಆ ಸೀಕ್ರೆಟ್ ಗೊತ್ತಿರಲ್ಲ. ಏ, ಅಡಿಗೆವರು ಮಾಡಿದ್ರು, ನಾವು ತಂದು ಹಾಕಿದ್ವಿ, ಬ್ರಾಹ್ಮಣರು ಊಟ ಮಾಡಿದ್ರು, ಹೋಗ್ತಾರೆ, ಹೋಗ್ಲಿ ಬಿಡ್ರಿ ಅದಕ್ಕೇನಂತೆ. ಹೀಗಿರುತ್ತೆ ಹಣೆ ಬರ. ಆ ವ್ಯಕ್ತಿ ಪೈಸಾ ಖರ್ಚು ಮಾಡಿಲ್ಲ, ಬ್ರಾಹ್ಮಣರಿಗೆ ಸಾಷ್ಟಾಂಗ ಬಿದ್ದ. ಎಲ್ಲರೂ ಖುಷಿಯಿಂದ ಚೆನ್ನಾಗಿರಪ್ಪ ಅಂದರು. ಬೇಕಾದಷ್ಟಾಯಿತು. ಅದಕ್ಕೆ ಸೂಕ್ಷ್ಮಗಳು ಗೊತ್ತಿರಬೇಕು. ಇಲ್ಲಿ ವಿಶೇಷವಾಗಿ ಶಾಪ ಪಡ್ಕೊಂಡ್ರು, ಆನೆಯಾಗಿ ಇರಬೇಕಾದ ಶಾಪ. ಆನೆಯಾಗಿದ್ದಾಗ ಹಿಂದೆ ದೇವರ ಅರ್ಚನೆ ಮಾಡಿದ ಪ್ರಭಾವ ಏನಿದೆ ಅದರಿಂದ ದೇವರ ನೆನಪಾಯಿತಯ್ಯಾ ಅಂದರು. ಇಲ್ಲಿ ಗಜೇಂದ್ರ ಮೋಕ್ಷ ಘಟ್ಟ ಅಂದರೆ ಜೀವಿ ಅವನೇ ಗಜೇಂದ್ರ. ಆನೆ ತನ್ನ ಹಿಂಡಿನಿಂದ ಕೂಡಿಕೊಂಡು ಸಂಸಾರದಲ್ಲಿ ತಿರುಗಾಡ್ತಾ ಇರ್ತಾನೆ. ಅಹಂಕಾರ ಮಮಕಾರಗಳು ತುಂಬಿರುತ್ತೆ. ಅಂಥ ಜೀವಿ ವಿಶೇಷವಾಗಿ ಎಡವಿ ಬೀಳುತ್ತಾನೆ ಧರ್ಮಾಚರಣೆಯಲ್ಲಿ. ಬಿದ್ದಾಗ ಇಂಥ ಸ್ಥಿತಿ ಬರುತ್ತೆ, ಅವನನ್ನು ಮೊಸಳೆ ಹಿಡಿಯುತ್ತೆ. ಯಾವ ಮೊಸಳೆ ಅಂದರೆ ಅಹಂಕಾರ ಮಮಕಾರಗಳೆಂಬ ದವಡೆಗಳಿರತಕ್ಕಂಥ ಸಂಸಾರದ ಮೊಸಳೆ ಹಿಡಿದು ಬಿಡುತ್ತೆ. ಒದ್ದಾಡಿ ಒದ್ದಾಡಿ ಭಗವಂತನ ಶರಣಾಗತನಾದಾಗ ಸ್ವಾಮಿ ಬಂದು ಆ ಅಹಂಕಾರದಿಂದ ಬಿಡಿಸಿ ಜೀವನನ್ನು ಕಾಯುತ್ತಾನೆ. ಇಷ್ಟೇ ತಾನೇ ಭಾಗವತ. ಅದರಲ್ಲೂ ಸ್ವಾಮಿ ತನ್ನ ಭಕ್ತನಾದ ಗಜೇಂದ್ರನ ಪಾದ ಹಿಡಿದ ಮೊಸಳೆಗೆ ಮೊದಲು ಶಾಪ ವಿಮೋಚನೆ ಮಾಡಿದ್ದು, ನಂತರ ಗಜೇಂದ್ರನಿಗೆ ಅನುಗ್ರಹ ಮಾಡಿದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತರ ಪಾದ ಹಿಡಿದರೆ ನಾವು ಉದ್ಧಾರ ಆಗ್ತೇವೆ. ಭಕ್ತರ ಪಾದ ಹಿಡಿಬೇಕಂತೆ. ಪಾದ ಹಿಡಿಯೋದು ಹೇಗೆ? ಸ್ಟೈಲ್ ಆಗಿ ಹಿಡಿಯೋದಲ್ಲ, ಇನ್ನು ಸೆಳಕೋಬೇಕು ಅವರ ಕಾಲು. ಹೇಗೆ? ಮೊಸಳೆ ಆನೆಯ ಕಾಲನ್ನು ಸೆಳೆಯುತ್ತಲ್ಲ ಹಾಗೆ, ಅಂದ್ರೆ ಅಂತ ಏನು ಹಾಕಿ ಅವ್ರ ಕಾಲಿಗೆಲ್ಲ ನೋವಾಗುವಂತೆ ಮಾಡಿ ಹಾಗಲ್ಲ. ಭಕ್ತರ ಪಾದ ಗಟ್ಟಿಯಾಗಿ ಹಿಡಿದು ಬಿಟ್ಟರೆ ಸ್ವಾಮಿ ಓಡಿ ಬರ್ತಾನೆ. ಏನಪ್ಪ ಏನಾಯ್ತೋ, ನಮ್ಮ ಹುಡುಗನ ಯಾಕೆ ಹಿಡ್ಕೊಂಡಿಯಪ್ಪ ಅಂಥೇಳಿ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬರ್ತಾನೆ. ಅದಕ್ಕೆ ಗುರುಗಳನ್ನು, ಹರಿಭಕ್ತರನ್ನು ನಾವು ಮನಸ್ಸಿನಿಂದ ಶರೀರದಿಂದ ಗಟ್ಟಿ ಹಿಡ್ಕೊಂಡ್ಬಿಡ್ಬೇಕು, ಪಾದ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಘಟ್ಟ ಸಮುದ್ರ ಮಥನ ಘಟ್ಟ. ಅಲ್ಲೂ ಮತ್ತು ಬರುತ್ತಾ ಇದೆ. ಇಡೀ ಈ ವಿಶೇಷವಾದ ಅಷ್ಟಮ ಸ್ಕಂಧ ಒಂದು ಸೂತ್ರ ಹೇಳಿಕೊಳ್ಳಿಕ್ಕೆ ಬರ್ತಾ ಇದೆ. ಗುರುಗಳ ಕರುಣೆ ಆಯಿತಾ, ಎಲ್ಲವೂ ಸಿಗುತ್ತೆ. ಗುರುಗಳ ಅವಗ್ರಹ ಆಯಿತಾ, ಗುರುಗಳ ಮನಸ್ಸಿನಲ್ಲಿ ನೋವು, ಅವರಿಗೆ ಶಾಪ ಹಾಕಬೇಕಾಗಿಲ್ಲ, ಕೊಡ ನೀರು ತಂದು ನಮ್ಮ ಮುಖಕ್ಕೆ ಹಾಕಿ ಏನು ಬೇಕಾಗಿಲ್ಲ, ಮನಸ್ಸಿನಲ್ಲಿ ನೊಂದುಕೊಂಡ್ರೆ ಮುಗಿದೋಯ್ತು, ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಗುರುಗಳನ್ನು ಸಂತೋಷಗೊಳಿಸಿ ವರಬೇಡ ಬೇಕಾಗಿಲ್ಲ, ನೋಯಿಸಿ ಶಾಪ ಬೇಡ ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ವಿಶೇಷವಾಗಿ ದೂರ್ವಾಸರು ಮಹಾನುಭಾವರು, ಶುದ್ಧ ಎಳೆ ಕಂದಮ್ಮನಂತೆ ಮನಸ್ಸು, ಬೇಗ ಅನುಗ್ರಹ ಮಾಡಿಬಿಡ್ತಾರೆ. ಅಂಥವರು ಇಂದ್ರದೇವರಿಗೆ ಹರಿ ನಿರ್ಮಾಲ್ಯವನ್ನು, ಇವರು ಕಳಗಿದ್ದಾರೆ, ಮೇಲೆ ಇಂದ್ರದೇವರಿದ್ದಾರೆ, ಆನೆ ಮೇಲೆ ಬರುತ್ತಾ ಇದ್ದಾರೆ, ದೊಡ್ಡವರು ಬಂದಿದ್ದಾರೆ ಅಂತ ಇಳಿದು ಬರಲಿಲ್ಲ, ಇವರೇ ಇರಲಿ ಬಿಡು ಅಂತ ಮಾಲೆಯನ್ನು ಮೇಲಕ್ಕೆ ಹಾಕಿದರೆ ಅದನ್ನು ಹಿಡಿದು ಆನೆ ತಲೆ ಮೇಲಿಟ್ರು. ತಮ್ಮ ತಲೆ ಮೇಲಿಟ್ಕೋಬೇಕಾಗಿದ್ದು ಆನೆ ತಲೆ ಮೇಲಿಟ್ರು. ಆನೆ ನೋಡಿತು, ನನಗ್ಯಾಕಿದು ಅಂತ ಕಾಲು ಕಳಗ ಹಾಕ್ತು. ದೇವರ ನಿರ್ಮಾಲ್ಯಕ್ಕೆ ಎದುರಿಗೆ ಆದ ಅವಮಾನ ನೋಡಿ ಇದು ಸಂಪತ್ತಿನ ಮದ ಅಂತ ತಿಳಿದು ಶಾಪವೇ ಕೊಟ್ಬಿಟ್ರು. ಎಲ್ಲ ಧ್ವಂಸ ಆಗಲಿ, ದೈತ್ಯರು ಬಂದೇ ಬಂದರು, ಎಲ್ಲ ಹೋಯಿತು. ಕೇಳುತ್ತಾರೆ ಇಂದ್ರದೇವರು, ತಪ್ಪಾಯಿತು ಅಂತ. ನಾನು ಕ್ಷಮ ಮಾಡಲ್ಲ, ನಿನ್ನ ಸಂಪತ್ತು ಹೋಗಬೇಕಾಗಿದ್ದೆ, ಇದು ನಿನ್ನ ಹಾಳು ಮಾಡ್ತಾ ಇದೆ ಅಂತೇಳಿ ಹೊರಟೇ ಬಿಟ್ರು. ಸ್ವರೂಪದ ಗುರುಗಳವರು ಸರಿ, ಸಂಪತ್ತೆಲ್ಲ ಕಳ್ಕೊಂಡು ಕೂತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಬರ್ತಾ ಇದ್ದಾರೆ, ದುರ್ವಾಸರಲ್ಲಿ ನಿಂತು ಶಾಪ ಕೊಡಿಸಿದ್ದು ಇವನೇ, ಮತ್ತು ಪಕ್ಕದಲ್ಲಿ ಬಂದು ಸಮಾಧಾನ ಮಾಡೋದು ಇವನೇ. ಕರ್ಮ ಕಳೆಯುತ್ತಾ ಇದ್ದಾನೆ. ನಂತರ ಭಗವಂತ ಹೇಳ್ತಾನೆ, ಹಾಂ ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಳ್ಳ್ರಿ, ಎಲ್ಲರೂ ಸೇರಿ ಸಮುದ್ರ ಮಥನ ಮಾಡಿರಿ, ಕ್ಷೀರಸಾಗರ ಮಥನ ಮಾಡಿ, ನಿಮ್ಗೆ ಬೇಕಾದ್ದೆಲ್ಲ ಮತ್ತು ಸಿಗುತ್ತೆ. ಆವಾಗ ಕೇಳುತ್ತಾರೆ ದೇವತೆಗಳು, ನಾವು ತೊಂದರೆ ಆಗ್ತಾ ಇದೆ ದೈತ್ಯರಿಂದ ಅಂದರೆ ಅಮೃತ ಪಾನ ಮಾಡಿರಪ್ಪ. ಅದಕ್ಕಾಗಿ ಇವರು ಕಳ್ಕೊಂಡದ್ದನ್ನು ಪಡ್ಕೊಳ್ಳಿಕ್ಕೂ ಮತ್ತು ಅಮೃತಕ್ಕಾಗಿ ಎಲ್ಲ ಸೇರಿ ಮಥನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇಬ್ಬರು ಯಾವಾಗೂ ಬಾಹಾಬಾಹಿ ಮುಷ್ಟಾಮುಷ್ಟಿ ಅಂಥೇಳಿ ಪಾಟ್ ಅಂತ ಬಡ್ಕೊಳ್ಳುವರು, ಅಂಥದ್ದು ಬಾಯಿ ಬಾಯಿ ಅಂತ ಇಬ್ಬರು ಒಂದಾದರು. ದೇವದೈತ್ಯರು ಒಂದೇ ಕಡೆ ಇದ್ದು ಹೋದದ್ದು ಎಂಬುದು ಇಲ್ಲೇ ಇಲ್ಲ. ಅಂಥದ್ದು ಅದ್ಭುತವಾದ ದೃಶ್ಯ. ದೇವದೈತ್ಯರು ಒಟ್ಟಾಗಿ ಬರ್ತಾ ಇದ್ದಾರೆ. ಸ್ವಾಮಿ ಸಂಕಲ್ಪ ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಎಂಬುದಕ್ಕೆ ದೃಷ್ಟ ಅಂತ. ಸರಿ ಹೋಗಿ ಬೆಟ್ಟ ಎತ್ತಲಿಕ್ಕೆ ನೋಡ್ತಾರೆ, ಆಗಲ್ಲ. ಸ್ವಾಮಿ ಬಂದ, ಒಂದೇ ಕೈಯಿಂದ, ಹಸ್ತೇನ ಏಕೇನ ಲೀಲೆಯ, ಒಂದೇ ಕೈಯಿಂದ ಹೆಬ್ಬೆರಳು ಸಾಕಾತನಿಗೆ, ಇಡೀ ಬೆಟ್ಟವನ್ನು ಎತ್ತಿ ಗರುಡನ ಮೇಲಿಟ್ಟು ಸಮುದ್ರಕ್ಕೆ ಹಾಕಿದರೆ, ಆ ಸಮುದ್ರದಲ್ಲಿ ಬೆಟ್ಟ ಮುಳುಗಿ ಹೋಗ್ತಾ ಇದ್ದರೆ, ಆವಾಗ ಅಂದರೆ ದೇವರು ಬಹಳ ಬುದ್ಧಿವಂತ, ನಾವೆಷ್ಟು ಕೇಳ್ತೀವೋ ಅಷ್ಟೇ ಮಾಡ್ತಾನೆ. ಇವ್ರು ಕೇಳಿದ್ದೆಷ್ಟು, ಸಮುದ್ರದಲ್ಲಿ ಇಟ್ಟರೆ ಸಾಕು ಬಿಕ್ಕಂದ ನಾವು ನೋಡ್ಕೊತೀವಿ ಅಂದರು. ಅಲ್ಲ ಬೆಟ್ಟ ಎತ್ತಲಿಕ್ಕಾಗಲ್ಲ, ಸಮುದ್ರದಲ್ಲಿ ಇಟ್ಟರೆ ಮುಳುಗೋ ಕಾಲ ಕಲ್ಲು ಎತ್ತಲಿಕ್ಕಾಗುತ್ತಾ ನೋಡಿ, ಮತ್ತು ಮುಳುಗ್ತಾ ಇದೆ, ಮತ್ತು ನೋಡಿದ್ರೆ ಅಯ್ಯೋ ಅಯ್ಯೋ ಕಲ್ಲು ಮುಳುಗೋಗ್ತಾ ಇದೆ. ಆವಾಗ ತಾನೇ ಬಂದ, ತಾನೇ ಬಂದ, ಇಡೀ ಬೆಟ್ಟವನ್ನು ತನ್ನ ಬೆನ್ನಲ್ಲಿ ಎತ್ತಿ ಹಿಡಿದ. ಲಕ್ಷ ಯೋಜನ ಅಗಲ ಇತ್ತು ಆತನ ಬೆನ್ನು, ಅದರ ಮೇಲೆ ಚಿಕ್ಕದಾಗಿತ್ತು ಬೆಟ್ಟ ಹಿಡಿದು ನಿಂತ. ಎಲ್ಲರೂ ಕಡಿಯಲಿಕ್ಕೆ ಶುರು ಮಾಡಿದರು, ವಾಸುಕಿಯನ್ನು ತಂದಿದ್ರು, ಹಗ್ಗದಂತೆ ಕಟ್ಟಿದರು, ಎರಡು ಕಡೆ ಹಾಕಿ ಸೆಳೀಲಿಕ್ಕೆ ಶುರು ಮಾಡುತ್ತಾರೆ. ಆ ಸೆಳೆಯೋ ಕಾಲಕ್ಕೂ ದೇವ ಹೇಳಿದ್ದ, ನೋಡು ಅಲ್ಲಿ ಇಂದ್ರಾದಿಗಳಿಗೆ ಹೇಳಿದ್ದ, ಸ್ವಾಮಿ ನೀವು ಹೆಡೆ ಹಿಡೀರಿ, ದೈತ್ಯರು ಬಾಲ ಹಿಡಿಯಲಿ. ದೈತ್ಯರು ನೋಡಿದರು ಈ ನಮ್ಮಲ್ಲಿ ಇರುತ್ತಾರೆ ಅಂದರೆ ರಿವರ್ಸ್ ಆ್ಯಟಿಟ್ಯೂಡ್ ಅಂತ, ಏನು ಹೇಳಲಿ ರಿವರ್ಸ್, ಊಟ ಮಾಡ್ತೀರಾ ನಾ ಯಾಕೆ ಮಾಡಲಿ, ಊಟ ಮಾಡಲ್ವಲ್ವ ಯಾಕೆ ಮಾಡಲ್ಲ ನಾ ಮಾಡ್ತೀನಿ, ಈ ರಿವರ್ಸ್ ಆ್ಯಟಿಟ್ಯೂಡ್ ತುಂಬ ಕೂತಿರುತ್ತೆ. ಬಹಳ ಕಷ್ಟ ಅವ್ರು ಸರಿ ಹೇಗೋದು, ದೈತ್ಯರು ಅಷ್ಟೆ, ನೀವು ಬಾಲ ಹಿಡ್ತೀರಾ, ನಾವ್ಯಾಕೆ ಬಾಲ ಹಿಡಿಬೇಕು, ನಾವು ಹೆಡೆ ಹಿಡ್ತೀವಿ, ಅದು ಹಾವಿನ ಪುಚ್ಛ ಅಮಂಗಲ, ನಾವ್ಯಾಕೆ ಹಿಡಿಬೇಕು. ಅವಾಗ ದೇವರಂದರು ನೀವೇ ಹಿಡೀರಿ ಹೆಡೆ, ಅದಕ್ಕೇನಾಯಿತು ಹಾಂ ಅಂತಂದರು. ಯದ್ಯಪಿ ಮೊದಲೇ ಅವರನ್ನು ನೀವು ಹೆಡೆ ಹಿಡೀರಿ, ದೈತ್ಯರು ಬಾಲ ಹಿಡಿತಾರೆ ಅಂದರೆ ಅವರು ಎಲ್ಲ ಮತ್ತೆ ರಿವರ್ಸ್ ಆಲೋಚನೆ ಮಾಡ್ತಾರೆ, ಇದ್ರಾಗೇನೋ ಇದೆ ಅಂತೇಳಿ ನಾವು ಬಾಲ ಹಿಡಿತೀವಿ ಅಂತಾರೆ. ಅದಕ್ಕೆ ದೇವರು ಬಹಳ ಗೊತ್ತು, ಹುಟ್ಟಾಕಿದವನಲ್ಲ ಇವರನ್ನು, ಅದಕ್ಕೆ ಅವ್ರ ಸ್ವಭಾವ ಗೊತ್ತು. ಅದಕ್ಕೆ ಅಪ್ಪ ನೀವು ಬಾಲ ಹಿಡೀರಿ ಅಂತ, ಇಲ್ಲ ನಾವು ಹೆಡೆ ಹಿಡಿತು. ಅಲ್ಲ ಏನು ಯಾವುದಾದ್ರೆ ಏನು ಇಲ್ಲ, ಆ ಕಡಿಯೋ ಕಾಲಕ್ಕೆ ಮೊದಲು ಬರೋದೇ ಹಲಾಹಲ, ಅದು ಬಡಿದು ಎಲ್ಲರೂ ಸತ್ತು ಕೂಡ್ತಾರೆ, ಆದ್ದರಿಂದ ಅಲ್ಲಿ ಬೇಡ ಅಂತ ದೇವತೆಗಳನ್ನು ಪುಚ್ಛ ಹಿಡಿಸಿದ್ದು. ನೋಡಿ ದೈತ್ಯರಂದರು ಅಯ್ಯೋ ಪುಚ್ಛ ಅಮಂಗಳ, ಆ ಬಾಲ ಹಿಡ್ಕೊಂಡ್ರೆ ಅಮಂಗಳ, ನಾವು ಹಿಡಿಯಲ್ಲ ಅಂತ ಹೇಳಿದರೆ, ಸ್ವಾಮಿ ಅಂದ ದೇವತೆಗಳಿಗೆ ನೀವು ಹಿಡಿರಿ ಅಡ್ಡಿ ಇಲ್ಲ. ಅವರು ದೇವರಿಗೆ ಏನು ಸ್ವಾಮಿ ನೀನೇನು ದೇವರು, ಅದು ಅಮಂಗಲ ಅಲ್ವಾ, ಅದು ಅಮಂಗಲ ಅಲ್ವಾ, ದೈತ್ಯರು ಬೇಡ ಅಂದ್ರೆ ಬೇಡ ಅಂದು ನಮ್ಗೆ ಕೊಡ್ತೀಯ ಅಂದರೆ ನಿನ್ನ ಕಾಲು ಹಿಡಿದಕ್ಕೆ ನಾವು ಕೆಲಸದ ಬಾರದವರಾದ್ವಾ. ಈ ನಾನಾ ಪ್ರಶ್ನೆಗಳು ದೇವರ ಹತ್ರ ಯಾವುದೂ ಇಲ್ಲ ದೇವತೆಗಳಿಗೆ, ನಮ್ಮ ಹಿತೈಷಿ ಈತ ಹೇಳಿದ್ದು ಮುಗೀತಷ್ಟೆ, ಮಾತಲ್ಲಿ ಚಾರ್ಚೆ ಪಾರ್ಚೆ ಏನಿಲ್ಲ. ಅದಕ್ಕೆ ಸ್ವಾಮಿ ನೀನು ಏನು ಹಿಡಿಯಂದು ಹಿಡಿತೀವೋ, ಥಟ್ಟನೆ ಪುಚ್ಛ ಹಿಡಿದ್ರು. ಇಲ್ಲಿ ಆ ದೇವತೆಗಳ ಲಕ್ಷಣ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹುಚ್ಚ ಹಿಡಿದರು. ಆದ ಮೇಲೆ ಚೂರು ಕಡಿಯಲಿಕ್ಕೆ ಶುರು ಮಾಡಿದರು. ಮಾಡಿದ ಕೂಡಲೇ ಇವರ ರಭಸಕ್ಕೆ ಬೆಟ್ಟವೇ ಹಾರತಾ ಇದೆ ಮೇಲಕ್ಕೆ. ಹೇಗಾರಿತು ಅಂದರೆ ವಾದಿರಾಜರು ಹೇಳ್ತಾರೆ, ಭರ್ಜಿತ ಬೀಜವತ್ತು ಹುರಿಯೋ ಪುಟ್ಟಿಯಲ್ಲಿ ಅರಳು ಹಾಕಿ ಹುರಿದ್ರೆ ಹೇಗಾರುತ್ತ ಆಗ ಪರ್ವತ ಹಾರತಾ ಇದೆ. ಅದಕ್ಕೆ ಸ್ವಾಮಿ ಏನು ಮಾಡಬೇಕು, ಕಡಗೋಲೆ ಹಾರಿಬಿಡ್ತಾ ಇದೆ ಅಂದರೆ ಸ್ವಾಮಿ ಮೇಲಿಂದ ಅಜಿತನಾಮಕನಾಗಿ ಸಾವಿರ ಕೈಗಳಿಂದ ಒತ್ತಿ ಹಿಡಿದ. ನಂತರ ಎಲ್ಲರ ಮೈ ಪುಡಿಯಾಗ್ತಾ ಇದೆ, ವಾಸುಕಿ ಮೈ ಪುಡಿಯಾಗ್ತಾ ಇದೆ, ಪರ್ವತ ಪುಡಿಯಾಗ್ತಾ ಇದೆ. ಅದಕ್ಕೆ ಎಲ್ಲರಲ್ಲಿ ತಾನು ಪ್ರವೇಶ ಮಾಡಿದ, ತಾನೇ ಕಡಿಸಿದ, ತಾನೇ ಕಡಿಸಿದ. ಎಲ್ಲ ನಡೆಯಿತು. ಯಾರ್ಯಾರಿಗೆ ಬರಬೇಕಾದ ವಸ್ತು ಅವರವರವರು ಹಂಚಿಕೊಳ್ತಾ ಬಂದರು. ಯಾರಿಗೂ ಸಿಗದೇ ಇರುವ ವಸ್ತು, ಲಕ್ಷ್ಮೀದೇವಿ ಬಂದಳು, ದೇವರ ಕೊರಳಲ್ಲಿ ಮಾಲೆ ಹಾಕ್ತಾ ಇದ್ದಾಳೆ. ನಂತರ ಬಂದದ್ದೇ ವಿಶೇಷವಾಗಿ ಕೈಯಲ್ಲಿ ಕಲಶದಿಂದ ಬಂದಿರತಕ್ಕಂಥ ಧನ್ವಂತರಿ. ದುಷ್ಟರಾದ ದೈತ್ಯರು ನೋಡಿ ಎಂಥ ಸ್ವಭಾವ, ಇಬ್ಬರೂ ಸೇರಿ ಕಷ್ಟಪಟ್ಟು ಮಾಡಿದಾಗ ಒಬ್ಬರೇ ಫಲ ಉಣಬೇಕು ಅಂತ ಬಯಸಿ ಆ ಕಲಶವನ್ನು ಕದೀಲಿಕ್ಕೆ ಬಂದರೆ ಬಿಟ್ಟುಕೊಟ್ಟ. ಇವರ ಬುದ್ಧಿ ಜಗತ್ತಿಗೆ ಗೊತ್ತಾಗಲಿ ಅಂತ ಆ ಕಲಶವನ್ನು ಕದ್ದರೂ ಯಾರೂ ಕುಡಿಲಿಕ್ಕಾಗಿಲ್ಲ. ಯಾಕೆ, ನಾನೇ ಮುಂದೆ ನಾನೇ ಮುಂದೆ ಅಂತ ಅಹಂಕಾರ ಇತ್ತು. ಯಾರ ಬಾಯಿಗೆ ಬಂದಾಗ ಇನ್ನೊಬ್ಬರು ಸೆಳೆಯುತ್ತಾ ಇದ್ದಾರೆ. ಆ ಥರ ದೈತ್ಯರಲ್ಲಿ ಅಲ್ಲೇ ಓಡಾಡ್ತಿತ್ತು ಕಲಶ. ಆವಾಗ ದೇವತೆಗಳು ಭಗವಂತನ ಶರಣಾಗತ, ಸ್ವಾಮಿ ನೋಡಪ್ಪ ಹೀಗಾಯಿತು ಅಂತ ಹೇಳಿದರೆ ನಾನಿದ್ದೇನೆ ಅಂತ ಸ್ವಾಮಿ ಬಂದ. ಮೋಹಿನಿ ರೂಪ ಧಾರಣ ಮಾಡಿಕೊಂಡು ಬಂದ. ಆತ ಸೀರೆ ಉಟ್ಟರೆ ಬರ್ತಾ ಇದ್ದರೆ ಎಷ್ಟು ಚೆನ್ನಾಗಿದ್ದ ಅಂದರೆ, ಹೆಂಗಸರು ಗಂಡಸರಿಗೆ ಚೆನ್ನಾಗಿರುವುದು ಸಹಜ, ಆದರೆ ಹೆಂಗಸರು ಹೆಂಗಸರಿಗೆ ಚೆನ್ನಾಗಿ ಕಾಣೋದೇ ವಿಶೇಷ. ಆ ದೇವರನ್ನು ನೋಡಿ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯ ಮೂರ್ತಿ ಯಾರು ಅಂದರೆ ತಾಯಿ ಲಕ್ಷ್ಮೀದೇವಿ. ಆಕೆ ಅಂದುಕೊಂಡ್ಲಂತೆ, ಈ ಹೆಣ್ಣಿನ ಮುಂದೆ ನಾವು ಹೆಣ್ಣೇ ಅಲ್ಲ, ಅಷ್ಟು ಸುಂದರ ಹೆಣ್ಣು. ಆ ಸೀರೆ ಕಟ್ಟಿದರೆ ಅದು ನೋಡಿ ದೇವತಾ ಸ್ತ್ರೀಯರೆಲ್ಲ, ಓ ಸೀರೆ ಹೀಗೆ ಕಟ್ಟಬೇಕಾ ನಿರಿಗೆ ಅಂತ ನಿರಿಗೆ ಸರಿ ಮಾಡಿಕೊಂಡ್ರಂತೆ. ಅಷ್ಟು ಚೆನ್ನಾಗಿ ಕಟ್ಟಿದ ಅವ, ಏನು ಮಾಡಿದ್ರು ಚಂದ. ಇದು ಮಾತ್ರ ಅಲ್ಲ, ಸುಂದರ ಯೌವನ ಆ ರೂಪ ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, 50 ವರ್ಷ ಮುದುಕಿ ವೇಷ ಹಾಕ್ಕೊಳ್ತಾನೆ. ಇನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ಕೊರವಂಜಿಯಾಗಿ ಬರ್ತಾನೆ. ಎಷ್ಟು ಚೆನ್ನಾಗಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ಅವನು ಯಾವ ಆಕಾರ ಧಾರಣೆ ಮಾಡಿದ್ರು ಸುಂದರ ಸುಂದರ ಸುಂದರ. ಹೇಗೆ, ಹಲ್ಲಿಲ್ಲ, ಬಾಯಲ್ಲಿ ಹಲ್ಲಿಲ್ಲ, ಮೈಯೆಲ್ಲ ಜೋತು ಬಿದ್ದಿದೆ, ಹರ್ಕ ಕುಪ್ಸ, ಹರ್ಕ ಸೀರಿ, ಒಂದು ಕೋಲು, ಒಂದು ಬುಟ್ಟಿ, ಸೆಟಪ್ಪೇ ಬೇರೆ ಅಲ್ವಾ. ನೀವೇನು ಕಾಂಪಿಟಿಷನ್ಸ್ಗೆ ಹೋಗ್ತಿರ್ತಾರಲ್ಲ ಹಾಗೆ ಹೀಗೆ ಅಂಥೇಳಿ, ಇವನು ಬಂದ ಜಗತ್ತೆಲ್ಲ ನೋಡ್ತಾ ಇದೆ. ನೋಡಿದ್ರಣ ಏನು ಚೆನ್ನಾಗಿಲ್ಲ, ನೋಡಿದ್ರಣ ಅದ್ಭುತ ಆಗಿದ್ದಾನೆ, ಅದರೊಳಗೆ ಆನಂದ ಕೊಡ್ತಾ ಇದ್ದಾನೆ. ಅದಕ್ಕೆ ಇವ ಏನು ಮಾಡಿದರೂ ಚಂದ, ಅದಕ್ಕೆ ಚಿತ್ರ ಅಂತ ಕರೆದ್ರು ಭಗವಂತನನ್ನು. ಸರಿ, ವಿಶೇಷವಾಗಿ ಭಗವಂತ ಆ ಅಮೃತ ಕಲಶವನ್ನು ದೈತ್ಯರನ್ನು ತಗೊಳ್ಳಿಕ್ಕೆ ಮೋಹಿನಿ ರೂಪದಿಂದ ಬಂದ. ದೈತ್ಯರ ಮನಸ್ಸಲ್ಲಿ ಮೋಹ ಹುಟ್ಟಾಕಿದ. ಕೇಳಿದರು, ನಮಗೆಲ್ಲ ನೀನು ಅಮೃತ ಬಡಿಸ್ತೀಯಾ? ನನ್ನ ಖುಷಿ ಬಂದಂತೆ ಬಡಿಸ್ತೇನೆ ಅಂತ ನಿಯಮ ಹಾಕಿ. ನಂತರ ಅವರೆಲ್ಲ ಅಂದರು, ನೀನು ನಮ್ಮ ಕಡೆ ನೋಡಿದರೆ ಸಾಕು ಅಂತ ಒಪ್ಪಿದ ಸ್ವಾಮಿ. ಅಮೃತ ದೇವತೆಗಳಿಗೆ ಬಡಿಸಿದ, ಅವರು ಕೇಳಿದ ನೋಟ ಅವರಿಗೆ ಬಡಿಸಿದ, ಅಷ್ಟೇ ಗೊತ್ತಾಯಿತು. ಮಧ್ಯದಲ್ಲಿ ಬಂದು ಕೂತದ್ದೇ ರಾಹು, ತಲೆ ಕತ್ತರಿಸಿದ ಸ್ವಾಮಿ ಅಂತ. ಅದಕ್ಕೆ ವಿಶೇಷವಾಗಿ, ಯಾರು ಯಾವುದಕ್ಕೆ ಯೋಗ್ಯರಲ್ಲ ಅವರಿಗದು ಸಿಗಲ್ಲ, ಇಷ್ಟು ತೋರಿಕೊಟ್ಟ. ನಂತರ ರೈತರಿಗೆಲ್ಲ ಗೊತ್ತಾಯಿತು, ಓಹೋ ಏನೋ ಗಡಿಬಿಡಿ ಆಗ್ತಾ ಇದೆ ಒಳಗೆ, ನಮಗೇನೋ ಬರೀ ಹೇಳ್ತಾರಲ್ಲ ತೆಲುಗಿನಲ್ಲಿ ಬರುತ್ತೆ, ವಾಳ್ಳಕ್ಕೆ ಚೂಪುಲು ಮಾಕು ಮೇಪುಲು ಅಂತ. ಅವರಿಗೆ ನೋಟ, ನಮಗೆ ತಿಂಡಿ ಅಂತ. ಆ ಥರ ದೈತ್ಯರಿಗೆಲ್ಲ ಬರೇ ನೋಟ, ಇವರಿಗೆ ಊಟ ಅಂತ ಆಯಿತು. ನೋಡಿದರೆ ಅವರು ಏನೋ ಮೋಸ ಆಗ್ತಾ ಇದೆ ಅಂತ ಹೇಳಿದರೆ ಶಂಖ ಚಕ್ರಧಾರಿಯಾಗಿ ನಿಂತ. ಓಹೋ, ನೀನಾ ಬಂದದ್ದು. ಅವಾಗ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಷ್ಟರೊಳಗೆ ದೇವತೆಗಳಿಗೆ ಸ್ವಲ್ಪ ಇನ್ನೇನು ಅಮೃತ ಕುಡಿದ್ವಲ್ಲ, ನಾವು ಯುದ್ಧ ಮಾಡಲಿಕ್ಕಾಗುತ್ತೆ ಅಂತ ಬಂತು. ಸ್ವಾಮಿ ಸರದ, ಹೌದಾ, ಮಾಡಿಕೊಳ್ಳಿ. ಅಷ್ಟರೊಳಕ್ಕೆ ದೈತ್ಯರು ಇವರು ಅಮೃತ ಕುಡಿದಿದ್ರು, ಅವರು ಕುಡಿಯದಿದ್ರು ದೈತ್ಯ ಮಾಯಾ ಪ್ರಯೋಗ ಮಾಡ್ತಾ ಇದ್ದಾರೆ. ದೇವತೆಗಳು ಕಕ್ಕ ಬಿಕ್ಕಿ ಆಗಿಬಿಡ್ತಾ ಇದ್ದಾರೆ. ಯಪ್ಪ, ಅಮೃತ ಕುಡಿದ್ರೂ ಉಪಯೋಗ ಇಲ್ಲಲ್ಲ. ಅಂಥ ಕಾಲಕ್ಕೆ ಮತ್ತ ಸ್ವಾಮಿಯನ್ನು ಕರೀತಾರೆ. ಸ್ವಾಮಿ ಬಂದ, ಚಕ್ರದಿಂದ ಆ ಮಾಯೆಯನ್ನು ಕತ್ತರಿಸಿದ, ತನ್ನವರನ್ನು ರಕ್ಷಣೆ ಮಾಡಿದ. ಅದಕ್ಕೆ ಹೇಳ್ತಾರೆ ಅದೆಷ್ಟು ಕರುಣಾವಂತ. ಇವ್ರಿಗೆ ಸೊಕ್ಕು ಬಂದದೆ ಅಂಥೇಳಿ ಹೊರಟೋಗ್ಲಿಲ್ಲ. ಅಯ್ಯೋ ಮಕ್ಕಳು ಪಾಪ ಅಂತ ಮತ್ತಾ ಬರ್ತಾನಂತ. ಆ ರೀತಿಯಲ್ಲಿ ದೇವರ ಸಹಾಯದಿಂದ ಯುದ್ಧದಲ್ಲಿ ದೈತ್ಯರೆಲ್ಲ ಸೋತು ಹೋದರು, ದೇವತೆಗಳಿಗೆ ಜಯ ಆಯಿತು. ಇಂದ್ರದೇವರ ವಜ್ರ ಪ್ರಹಾರದಿಂದ ಪ್ರಾಣತ್ಯಾಗ ಆಯಿತು ಬಲಿಮಹಾರಾಜರಿಗೆ. ಬಲಿಮಹಾರಾಜನನ್ನು ಶುಕ್ರಾಚಾರ್ಯರ ಹತ್ರ ಕರ್ಕೊಂಡು ಹೋದರೆ ಅವರು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಪ್ರಾಣ ಕೊಟ್ಟ ಗುರುಗಳಿಗೆ ಸರ್ವಸ್ವ ಕೊಟ್ಟ ಅಂಥ ಬಲಿಮಹಾರಾಜನಿಗೆ ವಿಶ್ವಜಿದ್ಯಾಗವನ್ನು ಮಾಡಿಸಿ ರಥ, ಒಂದು ಅಕ್ಷಯ ಬತ್ತಳಿಕೆ, ಧನುಸ್ಸು, ಕವಚ ಎಲ್ಲ ಕೊಟ್ಟು ನಡಿ, ನಿಂದೇ ಸ್ವರ್ಗ ಅಂತ ಹೇಳಿದಾಗ ಯುದ್ಧವಿಲ್ಲದೆ ಸ್ವರ್ಗ ಅವರ ವಶ ಆಯಿತು. ಯಾಕೆ? ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಹೇ ಇಂದ್ರ, ಎಲ್ಲ ಭೃಗುಕುಲದ ಎಲ್ಲ ತಪಸ್ವಿಗಳು ತಮ್ಮ ತಪಸ್ಸನ್ನು ಧಾರೆ ಎರೆದು ಕಳಿಸ್ತಾ ಇದ್ದಾರೆ, ಬ್ರಹ್ಮ ತೇಜಸ್ಸಲ್ಲಿ ನಿಂತಿದೆ, ನೀನೇನು ಮಾಡಲಿಕ್ಕಾಗಲ್ಲ, ಹೊರಟೋಗು ಅಂತ ಹೇಳಿದಾಗ ಯುದ್ಧವೇ ಇಲ್ಲದೆ ವಿಶೇಷವಾಗಿ ಸ್ವರ್ಗ ಸಿಗ್ತಾ ಇದೆ. ಸರಿ, ಜನರೊಳಗೆ ಭಗವಂತನನ್ನು ನೋಡಿ ಅವರಿಗೆ ಸಹಾಯ ಮಾಡುತ್ತಾ ಅದೇ ಭಗವಂತನ ಪೂಜಾ ಅಂತ ಇರುವಂಥ ಒಂದು ಒಳ್ಳೆ ಪದವಿ ಇಂದ್ರ ಪದವಿ. ಅದಕ್ಕೆ ಇಂದ್ರದೇವರು ಸರಿಯಾದ ವ್ಯಕ್ತಿ, ಆದರೆ ಪದವಿ ಕಳ್ಕೊಂಡಲ್ಲ, ದೇವರು ಸೇವಾ ಮಾಡೋ ಭಾಗ್ಯ ತಪ್ಪಿತು. ಅದಕ್ಕೆ ತಾಯಿಗೆ ಮನಸ್ಸು ನೋವಾಯಿತು, ಪಯೋವ್ರತ ಮಾಡಿದ್ಲು ಅದ್ಭುತವಾದ ರೀತಿಯಲ್ಲಿ. ಪಯೋವ್ರತ ಅಂದರೆ ಹಾಲು ಕುಡಿದು ಕೂತಿರೋದು ಅಂತಲ್ಲ. ಯಾರೋ ಈ ಹಾಲು ಹಾಕೋರಿಗೆ ಹೇಳಿದರು, ನಾಳಿಂದ ಒಂದು 10 ಲೀಟರ್ ಹಾಕಪ್ಪ ಅಂಥೇಳಿ. ಯಾಕಮ್ಮ, ಇದ್ದಕ್ಕಿದ್ದಾಗ 10 ಲೀಟರು, ಇರೋದಿಬ್ಬರು. ಅದಕ್ಕೆ ಹೇಳಿದ್ರಂತೆ, ಪಯೋವ್ರತ ನಾಳಿಂದ ಶುರು ಆಗತ್ತೆ, ಅದಕ್ಕೆ ಹಾಲೇ ಕುಡಿದಿರಬೇಕಲ್ಲ. ಹಾಗಲ್ಲ, ಮುಷ್ಟಿಯಲ್ಲಿ ಹಿಡಿಯುವ ಶಂಖ, ಅದರಲ್ಲಿ ಹಿಡಿಯುವ ಹಾಲು ಕುಡಿದಿರಬೇಕು. ಬರೀ ಹಾಲು ಕುಡಿದಿರೋದೇ ಪಯೋವ್ರತ ಅಲ್ಲ, ಪ್ರಧಾನವಾಗಿ ಭಗವಂತನ ಪೂಜಾ ನಡೆಯಬೇಕು, ಹೋಮ ಆಗಬೇಕು. ಕ್ಷೀರದಿದ್ದ ನಂದ ಪರಮಾನ್ನದಿಂದ ಹೋಮ ಆಗಬೇಕು, ಬ್ರಾಹ್ಮಣ ಭೋಜನ ಮಾಡಿಸಬೇಕು, ಇವರು ಹಾಲು ಕುಡಿಯಬೇಕು, ಮನಸ್ಸು ದೇವರಲ್ಲಿರಬೇಕು, ಅದೇ ಮೇನ್. ಕ್ಷೀರ ಯಾವುದು? ಮನಸ್ಸು. ಆ ಮನಸ್ಸು ದೇವರ ಪಾದದಲ್ಲಿದ್ದರೆ ಅದು ಕ್ಷೀರವ್ರತ. ಅದಕ್ಕೆ ವಾಮನ ಬಂದ, ಆಕೆಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ನಂತರ ಹೇಳ್ತಾ ಇದ್ದಾರೆ, ಆಕೆ ದೇವರು ಪ್ರತ್ಯಕ್ಷ ಆದರೆ ಕೇಳಿದ್ದು, ನನ್ನ ಮಗನಿಗೆ ರಾಜ್ಯ ಬೇಕು ಅಂದರೆ ಅಲ್ಲಿ ಬಲಿ ನನ್ನ ಭಕ್ತ, ಅವನ ಬಡಿದು ಕಡಿದು ತಗೊಳ್ಳಿಕ್ಕಾಗಲ್ಲ, ಅದಕ್ಕೆ ಅವನನ್ನು ಬೇಡಿ ತಗೊಳ್ತೇನೆ. ಅಲ್ಲಯ್ಯ, ನೀನು ಬೇಡುತ್ತೀಯ? ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಬೇಡೋರು, ನೀನ್ಯಾರು ಬೇಡಬೇಕು, ಎಲ್ಲ ನಿಂದೆ. ಹೌದು, ನನ್ನ ಭಕ್ತ ಅಲ್ವಾ, ಬೇಡಿ ತಗೊಳ್ಳುತ್ತೇನೆ. ಅಲ್ಲ, ಬೇಡಲಿಕ್ಕೆ ನಾವೇ ಒಬ್ಬರನ್ನು ಬೇಡಲ್ಲ, ಬೇಡಲಿಕ್ಕೆ ಏನು ಮನಸ್ಸಲ್ಲ, ಪ್ರಾಣ ಹೋದಂಗಿರತ್ತೆ, ಯಪ್ಪ ಬೇಡಬೇಕಾಯ್ತ, ನೀನು ಬೇಡತೀಯ? ಅದಕ್ಕೆ ದೇವ ಅಂದ, ನನಗಂಥ ತೊಂದರೆಗಳಿಲ್ಲ, ಭಕ್ತರ ಹತ್ರ ನಾನು ಕೈ ಚಾಚ್ತೇನೆ, ನಾಚಿಕೈ ಇಲ್ಲ ಅಂದ. ಬಂದ, ಪ್ರಾದುರ್ಭೂತನಾಗಿ ನಿಂದ, ಉಪನಯನ ಮಾಡಿಸಿಕೊಂಡ. ಏನು, ಎಲ್ಲ ಋಷಿಮುನಿಗಳಿಗೆ ಆನಂದವೋ ಆನಂದ, ನಮ್ಮ ಕೈ ಸಿಕ್ಬಿಟ್ನಪ್ಪ ಅಂತ. ಇವ ಎಲ್ಲಿ ನೋಡಿದ್ರು ಮೈ ತುಂಬ ಆಭರಣ ಹಾಕ್ಕೊಳ್ತಾನೆ, ಎಲ್ಲಿಂದ ತರಬೇಕು ಬಂಗಾರ ಕಾಡಲ್ಲಿರೋರು? ಅದಕ್ಕೆ ಇವ ಚಿಕ್ಕ ಹುಡುಗನಾಗಿ ಬಂದ, ಅದಕ್ಕೆ ವ್ಯಾಜರಾಜರು ಸುಂದರವಾಗಿ ಸ್ತೋತ್ರ ಮಾಡ್ತಾರೆ. ಧ್ಯಾನಾರ್ಹ ವಾಮನತನೋ, ಹೇ ಸ್ವಾಮಿ ನಿನ್ನ ಮಿಕ್ಕ ರೂಪಗಳೆಲ್ಲ ಧ್ಯಾನ ಮಾಡ್ಲಿಕ್ಕೆ, ಆಭರಣಗಳು ಎಲ್ಲ ನೆನಪಿಟ್ಕೊಂಬೋದ್ರೊಳಗೆ ಮರ್ತು ಹೋಗ್ತಾ ಇರುತ್ತೋ, ಇದರಲ್ಲಿ ಏನಿಲ್ಲ, ಬರೀ ಕ್ಲೀನ್ ಆಗಿ ಶುದ್ಧ ಚಿಕ್ಕ ಹುಡುಗ ಬರೀ ಮೈಯಲ್ಲಿ ಇದ್ದಾನೆ, ಒಂದು ಕೌಪಿನ ಹಾಕಿದ್ದಾನೆ, ಯಜ್ಞೋಪವೀತ ಇದೆ, ದಂಡ ಕಮಂಡಲು ಹಿಡ್ಕೊಂಡಿದ್ದಾನೆ, ಛತ್ರ ಹಿಡ್ಕೊಂಡಿದ್ದಾನೆ, ಪಾದುಕೆ ಹಾಕಿದ್ದಾನೆ, ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದ್ದಾನೆ, ಧ್ಯಾನಕ್ಕೆ ಬಹಳ ಸುಲಭ ಅಂದರು. ಧ್ಯಾನಾರ್ಹ ವಾಮನತನು ಸುಂದರ, ವಾಮನ ಅಂದರೆ ಅತ್ಯಂತ ಸುಂದರ. ನಮ್ಮ ಮಕ್ಕಳೇ 8 ವರ್ಷಕ್ಕೆ ಮುಂಜಿ ಮಾಡಿದರೆ ಕ್ಲಾಸ್, ಇನ್ನು ಮದುವೆ ನಾಳೆ ಅಂದಾಗ ಇವತ್ತು ಮುಂಜಿ ಮಾಡೋದಲ್ಲ, ಅವರಿಗೆ ಸಕಾಲಕ್ಕೆ ಮುಂಜಿ ಮಾಡಬೇಕು. ಆ ಚಿಕ್ಕ ಚಿಕ್ಕ ಹುಡುಗರಿಗೆ ಎಲ್ಲ ಕೂದಲು ತೆಗೆಸಿ ಶಿಖಾ ಇಟ್ಟು ಅವರಿಗೆ ಅದ್ಭುತವಾಗಿ ಏನು ಮುದ್ರೆ ನಾಮ ಎಲ್ಲ ಹಚ್ಚಿ, ಅವತ್ತೇ ಏನು ವಿಶೇಷವಾಗಿ ಹಿಂದಿನ ದಿವಸ ಕೂದಲು ತೆಗೆಸಿದರೆ ಅಲ್ಲಿ ಹೆಚ್ಚಾಗೆಲ್ಲ ಹೊಳಿತಾ ಇರುತ್ತೆ ಆ ತಲೆ. ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಕೋಪಿನ ಹಾಕ್ಕೊಂಡು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಏನು ತೇಜಸ್ಸು ಇರುತ್ತೆ ಮುಖದಲ್ಲಿ, ಅದ್ಭುತವಾಗಿರ್ತಾರೆ. ಇವರೇ ಹೀಗಿದ್ರೆ ಅವನು ಹೇಗಿರಬೇಕು? ಹೊರಟ, ಬಲಿಯಜ್ಞ ವಾಟಿಕೆ ಹೊರಟು ಹರಡತಾ ಇದ್ದಾನೆ. ಈತನ ನೋಡಿದ ಕೂಡಲೇ ಎಲ್ಲರಿಗೂ ಆನಂದ, ಅದ್ಭುತ ವ್ಯಕ್ತಿ, ಬಚ್ಚಿಟ್ಟುಕೊಂಡು ಬಂದ, ಆದರೆ ಅವನ ತೇಜಸ್ಸು ಬಿಚ್ಚಿಡ್ತಾ ಇದೆ. ಇವನು ಯಾರು ಅಂತ ಎಲ್ಲರೂ ನೋಡುತ್ತಾರೆ. ಯಪ್ಪ ಇಂಥ ವಟುವನ್ನು ಎಲ್ಲಿ ನೋಡಿಲ್ಲ, ಜಗತ್ತಿನಲ್ಲಿರುವ ತೇಜಸ್ಸು ಎಲ್ಲ ಇವನ ಮುಖದಲ್ಲಿದೆ, ಯಪ್ಪ ಅಂತ ನೋಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಬಂದ, ಎಲ್ಲರಲ್ಲಿ ಧನ್ಯತಾ ಭಾವನೆ, ಋತ್ವಿಜರಲ್ಲಿ ಧನ್ಯತಾ ಭಾವನೆ, ಯಪ್ಪ ನಾವು ಧನ್ಯರಾದಿವಿ ನೋಡಿ ಅಂಥೇಳಿ. ನಂತರ ಅಗ್ನಿಯಲ್ಲಿ ಅದೇ ಭಾವನೆ, ಯಜಮಾನನಲ್ಲೂ ಅದೇ ಭಾವನೆ. ಇನ್ನು ಶುಕ್ರಾಚಾರ್ಯರು ಮೈ ಮರೀತಾ ಇದ್ದಾರೆ, ಅವರಿಗೆ ಗೊತ್ತು ಯಾರು ಬಂದಿದ್ದು ಅಂತ. ಅವನ ಏಕಾಂತ ಭಕ್ತರವರು ಶುಕ್ರಾಚಾರ್ಯರು. ಸರಿ, ಅಂತಹ ಕಾಲಕ್ಕೆ ಬಂದ ಬ್ರಾಹ್ಮಣನ ಕೇಳ್ತಾ ಇದ್ದಾನೆ ವಟುವನ್ನು, ಏನು ಬೇಕಯ್ಯ? ಹಾ, ದಾನ ಕೊಡುವವರು ಕೊಡಲಿಕ್ಕೆ ಮುಂದಾದಾಗ ತಗೊಳ್ಳುವವರು ಏನು ಮಾಡಬೇಕು ಅಂತ ಹೇಳಿಕೊಡ್ತಾನೆ. ಸುಮ್ಮನೆ ನೀವು ಕಲೆಕ್ಷನ್ಗಂತ ಹೋಗ್ತೀರಾ, ಸುಮ್ಮನೆ ನಿಂತರೆ ಯಾರು ಕೊಡ್ತಾರೆ, ಚೂರು ಹೊಗಳಬೇಕು, ಇಲ್ಲಾಂಗಿರ ನಿಮ್ಗೆ ದುಡ್ಡು ಯಾರು ಕೊಡ್ತಾರೆ ಅಂತ ಹೇಳ್ತಾನೆ. ಅವನ ಹತ್ರ ಎಲ್ಲ ಕಲಿಬೋದು, ಯಾಕೆ ಕದಿಯೋದು ಅವನ ಹತ್ರ ಕಲಿಬೇಕು. ಕೃಷ್ಣನಾಗಿ ಕದಿಯೋದು ಹೇಳ್ಕೊಟ್ಟ, ಕಳ್ಳರಿಗೆ ಗುರುವೇ ಅವನು. ಯಾಕೆ? ನಿಂಗೆ ಕದಿಯೋ ಟೆಕ್ನಿಕ್ ಎಲ್ಲ ಅವನೇ ಹೇಳ್ಕೊಡ್ತಾ ಇದ್ದಾನೆ. ಆಗಲ್ಲೋ ಕದಿಯೋದು, ಈಗ ಕದಿಬೇಕು ಅಂತ. ಆ ರೀತಿಯಲ್ಲಿ ಆ ಸ್ವಾಮಿ ವಿಶೇಷವಾಗಿ ಹೊಗಳುತ್ತಾನೆ. ಆ ಹೊಗಳಿದರೆ ಎಂಥವರು ಬಿದ್ದೋಗ್ಬೇಕು. ಆ ರೀತಿಯಲ್ಲಿ ಹೊಗಳಿ ಈ ನಮ್ಮತ್ತು ಕೊಟ್ಟದ್ದು ಹಿಂದೆ ತಗೋಬಾರದು. ಅವಾಗ ಕೇಳಿದ, 3 ಪಾದ ಭೂಮಿ ದಾನ ಕೊಟ್ಟರೆ ಸಾಕೆಂದ. ಹೇಳ್ತ, ಅಯ್ಯೋ ಹುಡುಗ, ನಿಂಗೆ ನನ್ನಂಥ ಕೊಡುಗೈ ದಾನಿ ಹತ್ರ ಬಂದು ಇದು ಕೇಳತ್ತೀಯಲ್ಲಪ್ಪ, ದಡತನದ ಪರಮಾವಧಿ, ಒಂದು ದ್ವೀಪ ಕೇಳು, ಕೊಡ್ತೀನಪ್ಪ ದೇವ ಅಂದ. ಬ್ರಾಹ್ಮಣನಾದವನಿಗೆ ತೃಪ್ತಿಯೇ ಲಕ್ಷಣ, ನನಗೆ ಸಂಧ್ಯಾ ವಂದನೆಗೆ ಒಂದು ಚೂರು ಜಾಗ ಸಾಕಯ್ಯ, ನಾನು ಇನ್ನಾ ಬೇಕು ಇನ್ನಾ ಬೇಕು ಅಂತ ಶುರು ಮಾಡಿದನಾ, ಇಡೀ ಭೂಮಂಡಲ ಕೊಟ್ಟಲು ನನಗೆ ತೃಪ್ತಿ ಬರಲ್ಲ, ಇಷ್ಟು ಬಂದರೆ ಮತ್ತಷ್ಟರಾಸೆ ಅಂತ. ಆಸೆ ಗೆದ್ದವನೇ ಬ್ರಾಹ್ಮಣ, ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಹೇಳ್ತಾರೆ. ಸರಿಯಪ್ಪ, ಹುಡುಗ ತುಂಬಾ ಗಟ್ಟಿಗ, ಗಟ್ಟಿ ಜಿದ್ದು ಜಾಸ್ತಿ, ಇವನು ಬೇಡಿದ್ದೇ ಕೊಡಬೇಕು. ಆಯಿತು ತಗೋ ಅನ್ನುವಾಗ ಶುಕ್ರಾಚಾರ್ಯ ಕರೀತಾರೆ, ಸ್ವಲ್ಪ ಇಲ್ಲಿ ಬಾ. ಯಾರೇನ್ ತಿಳ್ಕೊಂಡಿದ್ಯಾ, ದಡ್ಡ ಅಂತ ಕರಿದಿಯಲ್ಲ, ಆತೇನ್ ದಡ್ಡ ಅಲ್ಲ, ಬಂದದ್ದು ವಿಷ್ಣು ಮಾಯಾವಟು. ನಿನ್ನ ಇಡೀ ರಾಜ್ಯವನ್ನು ಮಾತ್ರ ಅಲ್ಲ, 2 ಪಾದದಿಂದ ಭೂಮಿ ಆಕಾಶಗಳು ಅಳೆದು ಬಿಡ್ತಾನೆ, 3ನೇ ಪಾದಕ್ಕೆ ನಿಂಗೆ ಕೊಡ್ಲಿಕ್ಕೇನಿರಲ್ಲ, ಸುಳ್ಳು ಹೇಳಿದೀಯಾ ಅಂತ ಕಟ್ಟಿ ಹಾಕ್ತಾನ ನೋಡು ಹೇಳಿದರು. ಕೊನೆಗೆ ಹೇಳಿದರು, ದಾನ ಕೊಡೋ ಕಾಲಕ್ಕೆ ಒಂದು ವೇಳೆ ನಿನಗೆ ತೊಂದರೆ ಆಗುತ್ತಾದರೆ ಅದು ಕೊಡಬೇಕಾಗಿಲ್ಲ ಅಂತಲೂ ಹೇಳಿದರು. ಎಲ್ಲರಿಗೂ ತಲೆಗೆ ಬರುತ್ತೆ, ಶುಕ್ರಾಚಾರ ಅಡ್ಡ ಬಿದ್ದರು ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಶುಕ್ರಾಚಾರ್ಯರು ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಭೃಗು ಮಹರ್ಷಿಗಳ ಮಕ್ಕಳು. ಭಗವಂತನ ಏಕಾಂತ ಭಕ್ತರವರು. ದೈತ್ಯರಿಗೆ ಗುರುಗಳು ಹೌದು, ಅಷ್ಟು ಮಾತ್ರಕ್ಕೆ ಎಂಥ ಜ್ಞಾನಿಗಳವರು. ಹಾ, ಅವರ ಅಭಿಪ್ರಾಯ ಏನು? ಶಿಷ್ಯ ಬಲಿ ದೇವರಿಗೆ ದಾನ ಕೊಡ್ತಿದ್ದಾನೆ, ದೇವರು ಅಂತ ಅವನಿಗೆ ಗೊತ್ತಿಲ್ಲ, ಪೂರ್ಣ ಫಲ ಪಡೆಯಲಾರ. ಇನ್ನು ಈ ಬಂದಾತನ ಕಟ್ಟಿ ಹತ್ತಾನೆ, ಅವಾಗಿ ಅವನಿಗೆ ಬುದ್ಧಿ, ಯಾಕಾದರೂ ಕೊಟ್ಟ ಕಟ್ಟಿ ಹಾಕಿದ್ನಲ್ಲ ಅಂತ ಬಂದರೆ ಕೊಟ್ಟದ್ದು ಹೋಯಿತು, ಎಲ್ಲ ಹೋಯಿತು ಅಂತಾಗುತ್ತೆ. ಅದಕ್ಕೆ ಶಿಷ್ಯನನ್ನು ಎಚ್ಚರಿಸಬೇಕು ಅಂತ ಹೇಳಿದಾಗ ಸಿದ್ಧನಾದ ಬಲಿ, ಹಾ ವಿಷ್ಣು ಬಂದ ಕೊಡ್ತೀನಿ ಅಲ್ಲಯ್ಯ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ನೀವು ಯಾರ ಪಾದ ಚಿಂತನೆ ಮಾಡಿ ಮಾಡಿ ನಿಮ್ಮ ಬದುಕನ್ನೇ ಸವಿಸ್ತೀರೋ, ಯಾರ ಏಕಾಂತ ಭಕ್ತರೋ ನೀವು, ಅಂಥ ಸ್ವಾಮಿ ನನ್ನ ಹತ್ರ ಬಂದಾಗ ನಾ ಕೊಡಬಾರದೆ? ಕೊಡುಗೈ ದಾನಿಯವ, ನನ್ನ ಹತ್ರ ಕೈ ಚಾಚ್ತಾ ಇದ್ದಾನೆ, ಇಂಥ ಅವಕಾಶ ಯಾರಿಗೆ ಸಿಗುತ್ತೆ? ಯಾಕೆ ಮೂರು ಲೋಕದಲ್ಲಿ ದಾನ ಪಾತ್ರ ವಿಜಯ ವಿಠಲ, ಇವನಿಗಲ್ಲ ಇನ್ಯಾರಿಗೆ ಕೊಡಬೇಕು ದಾನ? ನಾ ಕೊಡುತ್ತೇನೆ, ನೀವು ಹೇಳಿದರಲ್ಲ ಅವ ಕಟ್ಟಿ ಹಾಕ್ತಾನೆ ಅಂತ, ಕಟ್ಟಿ ಹಾಕಲಿ, ಅಡ್ಡಿ ಅಲ್ಲಿ ಏನು ಅಡ್ಡಿ ಇಲ್ಲ, ಏನು ಬೇಕಾದ್ರೂ ಆಗಲಿ. ಓ, ಗುರುಗಳಿಗೆ ಆನಂದ ಆಯಿತು, ಶಿಷ್ಯ ಗಟ್ಟಿ ಇದ್ದಾನೆ ಅಂತ. ಆದರೆ ಅಲ್ಲಿ ನೋಡಿದರು ಈ ಸಂಪತ್ತಿನ ಅಂಟಿರುತ್ತಲ್ಲ, ಅದು ಯಾವಾಗ ಅದು ಸೆಳೆದು ಬಿಡುತ್ತೆ. ಆ ಕ್ಷಣದಲ್ಲಿ ಏನೋ ಉದ್ವೇಗ ಬಂದಿರುತ್ತೆ, ಬೆಳ್ಳಿ ತಂಬಿ ಕೊಡಬೇಕು ಅಂತ. 5 ನಿಮಿಷ ಆಗೋದ್ರೊಳಗೆ ಬೇಡಪ್ಪ ಅಂತ ಒಳಗಿಟ್ಕೊಂಡು ತಾಮ್ರದ ಥಾಲಿ ಕೊಟ್ಟು ಕಳಿಸ್ತೀವಿ. ಹೌದಾ, ಈ ಸಂಪತ್ತು ಸೆಳೆದು ಬಿಡುತ್ತೆ. ಅದಕ್ಕೆ ಶಿಷ್ಯನಿಗೆ ಸಂಪತ್ತು ಸೆಳೆಯಬಾರದು ಅಂತ ಆ ಸಂಪತ್ತಿನ ತೇಜಸ್ಸನ್ನು ಕತ್ತರಿಸ್ತಾರೆ ಶಾಪದಿಂದ, ನಿನ್ನ ಸಂಪತ್ತು ಹಾಳಾಗಲಿ ಅಂತ. ನೋಡಿ, ಅಂದರೆ ಎಂದೆಂದೂ ಗುರುಗಳು ಶಿಷ್ಯರಿಗೆ ತೊಂದರೆ ಕೊಡಲ್ಲ, ಅವರು ಶಾಪ ಕೊಟ್ಟರು ಒಳ್ಳೆದೇ. ಅಲ್ಲಿ ಕೊನೆಗೆ ದೇವರಿಗೆ ದಾನ ಕೊಡಲಿಕ್ಕೆ ಹೋಗುವಾಗ ಗುರುಗಳಿಗೆ ಮನಸ್ಸಲ್ಲಿ ಚೂರು ಶುರುವಾಯಿತು. ಅದಕ್ಕೆ ಗುರುಗಳಾದರೂ ಶಿಷ್ಯರ ಮೇಲೆ ಬಂಧಕ್ಕೆ ಕಾರಣವಾದ ಅಭಿಮಾನ ಮಾಡಬಾರದು, ಎಲ್ಲಿ ಶಿಷ್ಯನಿಗೆ ತೊಂದರೆ ಆಗುತ್ತೋ ಅಂತ ಗಿಂಡಿಯಲ್ಲಿ ಅಡ್ಡ ಕೂತರು. ಹೋಗಿ ಗಿಂಡಿಯಲ್ಲಿ ಹೋಗಿ ಅಡ್ಡ ಕೂತರು. ದೇವ ನೋಡಿದ, ನನ್ನ ಭಕ್ತರೇ ನೀವು, ಶಿಷ್ಯನ ಮೇಲೆ ದುರಭಿಮಾನ ಬಂದಿದೆ, ಅದಿರಬಾರದು ಅಂತ ದರ್ಭೆ ತಗೊಂಡು ಚುಚ್ಚಿದ. ಒಂದು ಕಣ್ಣು ಹೋಯಿತು. ಹೌದಾ, 2 ಕಣ್ಣಿದೆ, ಒಂದು ನನ್ನನ್ನು ನೋಡುತ್ತಾ ಇದೆ, ಒಂದು ಲೋಕನ ನೋಡುತ್ತಾ ಇದೆ, ಅದು ತೆಗೆದು ಬಿಡುತ್ತೇನೆ, ನನ್ನನ್ನು ನೋಡೋ ಕಣ್ಣು ಮಾತ್ರ ಉಳಿಯಲಿ ಅಂತ. ಒಂದೇ ಕಣ್ಣಾಯಿತು ಶುಕ್ರಾಚಾರ್ಯರಿಗೆ. ಅವರು ಅಂದುಕೊಂಡ್ರು, ಸ್ವಾಮಿ ನನ್ನ ಲೋಕನ್ ನೋಡೋ ಕಣ್ಣು ತೆಗೆದು ಬಿಟ್ಟಿಯೋ, ಆನಂದ ಆಯಿತು ಅಂದರು. ಧಾರೆ ಕೊಟ್ಟಾಗ ಏನು ವಿಶೇಷವಾಗಿ, ದೇವತೆಗಳೆಲ್ಲ ಕಾದಿದ್ದಾರೆ. ಈ ಚಿಕ್ಕವ ದೊಡ್ಡವ ಹೇಗಾಗ್ತಾನೋ ನೋಡಬೇಕು, ಫಸ್ಟ್ ಎಕ್ಸ್ಪೆರಿಮೆಂಟ್. ಈ ಸ್ಟೇಜ್ ಮೇಲೆ ಆ್ಯಕ್ಷನ್ ಮಾಡ್ತಾರಲ್ಲ, ಅದ್ಭುತವಾಗಿ ಸ್ವಾಮಿ ಬೆಳಿಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಎಲ್ಲರೂ ನೋಡೋದ್ರೊಳಗೆ ಬೆಳೆದು ಬಿಟ್ಟ, ಬಡ 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 ಬೆಳೀತಾ ಇದ್ದಾನೆ, ಯಪ್ಪಾ ಅಂತ ನೋಡುತ್ತಾ ಇದ್ದಾರೆ. ಎಷ್ಟು ವೇಗವಾಗಿ ಬೆಳೆದ, ಎಷ್ಟು ವೇಗವಾಗಿ ಕಾಲೆತ್ತಿದ ಅಂತ ಹೇಳಿದರೆ, ಆತನ ಕಾಲೆತ್ತಿದ ಆ ವೇಗಕ್ಕೆ ಬ್ರಹ್ಮ ಲೋಕವೇ ನಡುಗಲಿಕ್ಕೆ ಶುರುವಾಯಿತಂತೆ. ಏ, ನನ್ನ ಕೂಸಿರೋ ಜಾಗ ಅಂತ ಆ ಎತ್ತಿದ ಕಾಲಿಂದನೇ ಹಿಡಿದ ಅದನ್ನು, ಚಷ್ಕಂಭ ಅಂತ ಹೇಳ. ಆ ರೀತಿಯಲ್ಲಿ ಆ ಹಿಡಿದು ಮಾಡೋ ಕಾಲಕ್ಕೆ ಈ ಸುಂದರ ಪಾದದ ಉಗುರು ಬ್ರಹ್ಮಾಂಡ ಗೋಳಕ್ಕೆ ತಗಿಲ್ತು, ಕರ್ಪರಕ್ಕೆ ಸಿಳಿಯೇ ಹೋಯಿತದು. ಹೊರಗೂ ಬ್ರಹ್ಮದೇವರಿದ್ದಾರೆ, ಕಾಯ್ತಾ ಇದ್ದಾರೆ. ಮೊದಲೇ ಗೊತ್ತಿದ್ದ ವ್ಯಕ್ತಿ, ದೇವರ ಪರಿಚಯ ಚೆನ್ನಾಗಿರುವ ವ್ಯಕ್ತಿ. ಕಮಂಡಲ ಜಲದಿಂದ, ತುಳಸಿ ಮಿಶ್ರಿತ ಕಮಂಡಲ ಜಲದಿಂದ ಕಾಲು ತೊಳೆಯುತ್ತಾರೆ. ಆ ಜಲವೇ ಗಂಗಾ. ನಂತರ ಭೂಮ್ಯಾಕಾಶಗಳನ್ನು ಚುರೇ ಪಾದದ ಅಳತೆಯಿಂದ ಅಳೆದು ಬಿಟ್ಟ. ಅದಕ್ಕೆ ಹೇಳ್ತಾ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತಾರಲ್ಲಿ, ಆ 12 ಅಂಗುಲಗಳು ಪಾದ, ಎರಡೇ ಅಂಗುಲದಲ್ಲಿ ಭೂಮಿ ಆಕಾಶಗಳು ಬಂದ್ಬಿಡ್ತು, ದಶಾಂಗುಲ ಉಳಿಯಿತು. ಅಯ್ಯೋ, ದೇವರು ಅಡ್ಜಸ್ಟ್ ಮಾಡಿಕೊಂಡ, ಇರಲಿ ಬಿಡು ಅಂಥೇಳಿ. 3ನೇ ಪಾದಕ್ಕೇನು ಕೊಡ್ತೀಯ ಅಂದರು. ನೋಡ್ತಾರೆ ಬಲಿ, ಅಯ್ಯ ನನ್ನ ತಲೆ ಇದೆ ಇಡೋ. ಸರ್ವ ಸಮರ್ಪಣೆ ಮಾಡಿಕೊಂಡ. ಆದರೆ ಕಟ್ಟಿ ಹಾಕಿದ ಭಗವಂತ, ಯಾಕೆ ಕಟ್ಟಿ ಹಾಕಿದ ಅಲ್ಲಿ ಹೇಳ್ತಾರೆ. ಹೆಂಡತಿ ಬಂದು ಹೇಳ್ತಾರೆ, ಸ್ವಾಮಿ ಲೋಕದಲ್ಲಿ ಹೀಗಿರ್ತಾರೆ ನೋಡಪ್ಪ ಅಂತ ಗಂಡನ ಕುರಿತು ಹೇಳ್ತಾಳೆ. ನಿಂದೇ ಸ್ವತ್ತು ನಿಂಗ್ ಕೊಡುವಾಗ ನಂದು ಅಂತ ಕೊಟ್ಟ ನನ್ನ ಗಂಡ ಅಂತಹದ್ದು, ಜಗತ್ತೆಲ್ಲ ನಿಂದು, ಈ ಇಂದ್ರ ಪದವಿ ಎಲ್ಲವೂ ನೀ ಕೊಡಿಸಿದ್ದು, ನೀ ಸ್ವತ್ತೆಲ್ಲ ನಿಂದು, ನಿಂದು ನಿಂಗ ಕೊಡುವಾಗ ನಂದು ಅಂತ ಕೊಟ್ಟನಯ್ಯ, ಅಪರಾಧ ಕ್ಷಮ ಮಾಡುವಂತ ಹೆಂಡತಿ ಕೇಳುತ್ತಾಳೆ. ನಂತರ ಪ್ರಹ್ಲಾದರಾಜರು ಬರ್ತಾರೆ, ಬ್ರಹ್ಮದೇವರು ಬರ್ತಾರೆ, ಅಯ್ಯ ನಿನಗೆ ಸರ್ವಸ್ವ ದಾನ ಮಾಡಿದ್ದಾನೆ, ಈತನಿಗೆ ಶಿಕ್ಷಾ ಮಾಡಬಾರದು ಅಂತ ಬ್ರಹ್ಮದೇವರು ರೆಕಮೆಂಡೇಶನ್ ಮಾಡ್ತಾರೆ. ಪ್ರಹ್ಲಾದರಾಜರು ಅಂತಾರೆ, ತ್ವಯೈವ ದತ್ತಂ ಪದಮೇಂದ್ರ ಮೂರ್ಜಿತಂ, ಹೇ ಸ್ವಾಮಿ ಇಂಥ ಇಂದ್ರ ಪದವಿ ನೀನೇ ಕೊಟ್ಟದ್ದು, ನೀನೇ ತಗೊಂಡದ್ದು. ಅಲ್ಲಿ ಮತ್ತು ಪ್ರಶ್ನೆ ಕ್ವಶ್ಚನ್ ಆನ್ಸರ್ಸ್ ಇಲ್ಲವೇ ಇಲ್ಲ. ಯಾಕೆ ಕೊಟ್ಟಿ, ತಗೊಳ್ಳೋದಾದರೆ ಯಾಕೆ ಕೊಟ್ಟಿ ಅಂತ ಕೇಳ್ಬೋದಲ್ಲ. ಅಯ್ಯ ನೀ ಕೊಟ್ಟದ್ದು ಒಳ್ಳೆಯದಕ್ಕೆ, ತಗೊಂಡದ್ದು ಒಳ್ಳೆಯದಕ್ಕೆ, ನೀನು ತಗೋಬೇಕು ಅಂತಿದ್ದಾಗ ತಗೋಬೇಡ ಅಂತ ನಮ್ಮ ಬುದ್ಧಿಗೆ ಬಂದರೆ ಅದು ನಮ್ಮನ್ನು ಹಾನಿ ಮಾಡುತ್ತೆ. ಅದರಿಂದ ಅದಕ್ಕೆ ನಮಗೆ ಉದ್ಧಾರ ಆಗಬೇಕಾದರೆ ಅವನಿಗೆ ತಕ್ಕಂಥ ಬುದ್ಧಿ ನಮಗೆ ಬರಬೇಕು. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಅಂತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ನಿನ್ನ ಸೊತ್ತು ನಿನಗೆ ಕೊಡಲಿಕ್ಕೆ ನಂದು ಅಂತ ಕೊಟ್ಟನಯ್ಯ ಅಂತ ಹೇಳಿದರೆ ಅದಕ್ಕೆ ಕಟ್ಟಿ ಹಾಕಿದೆ ನಾನು ಅಂತ ಹೇಳಿ, ಇಲ್ಲ ಅವನು ಸರ್ವಸ್ವ ದಾನ ಮಾಡಿದ್ದಾನೆ, ಅದಕ್ಕೆ ಸುತಲ ಲೋಕ ಆಧಿಪತ್ಯ ಕೊಡ್ತಾ ಇದ್ದೇನೆ. ಇಂದ್ರ ಪದವಿ ಕೊಟ್ಟನಲ್ಲ ನನಗೆ ಇಂದ್ರಲೋಕ, ಅದಕ್ಕೆ 10 ಪಟ್ಟು ಸುಖಭರಿತ. ಯಾವುದು? ಸುತಲಂ ಸ್ವರ್ಗಿಭಿಕ್ ಪ್ರಾರ್ಥ್ಯಂ, ಸ್ವರ್ಗದಲ್ಲಿರುವವರೇ ಒಂದ್ಸಲ ಸುತಲ ಲೋಕಕ್ಕೆ ಹೋಗಿ ಬರ್ತೀವಿ ಸ್ವಾಮಿ ಅಂತ ಪರ್ಮಿಷನ್ ಕೇಳ್ತಾರೆ. ಅಷ್ಟು ಸುಖಭರಿತ ಲೋಕ ಸುತಲ ಲೋಕ, ಅಲ್ಲಿ ಕಳಿಸಿಕೊಟ್ಟು ಇನ್ನ ನಿನ್ನನ್ನೇ ನೀನು ಕೊಟ್ಟಿಯ ನನಗೆ, ಸಮರ್ಪಣೆ ಮಾಡಿಕೊಂಡಿಯ, ತಲೆ ಮೇಲೆ ಕಾಲಿಡು ಅಂತ. ನಾನು ಕಡಿಮೆಯ, ನನ್ನನ್ನೇ ಕೊಡ್ತೇನೆ ಅಂತ. ಬಲಿಯ ಬಾಗಿಲು ಕಾಯ್ತ, ಬಾಗಿಲು ಕಾಯ್ತಾ ಕೂತ್ಕೋಬೇಕಾದ್ರೆ ಒಬ್ಬರೇ ಕೂತಿರ್ಬೇಕಲ್ರಿ, ಬಾಗಿಲತ್ತರೆ ಸೆಕ್ಯೂರಿಟಿ ತರ ಕೂತ್ಕೋಬೇಕು ಅಂದರೆ ಒಬ್ಬರೇ ಕೂತಿರ್ಬೇಕಲ್ಲ, ಏನು ಮಾಡಬೇಕಲ್ಲಿ, ಪಾರಾಯಣ ಮಾಡಬೇಕಾ? ಅದಕ್ಕೆ ನೋಡಿದ ಕೃಷ್ಣ, ಯಾರು ವಾಮನ, ನಾನಲ್ಲಿ ಕೂಡಬೇಕಾದ್ರೆ ನನ್ನ ಎದುರಿಗೆ ಬಲಿ ಯಾರು, ನಮ್ಮ ಪ್ರಹ್ಲಾದ ಇದ್ದರೆ ಸಾಕು ಅಂದರು. ಅದೆಂಥ ಕರುಣ, ಪ್ರಹ್ಲಾದರಾಜರ ಮೇಲೆ ಅದೆಂಥ ಪ್ರೀತಿ. ಅವರು ಅಂದರು, ಸ್ವಾಮಿ ನೀನಿದ್ರೆ ಸಾಕು ನನಗೆ, ನಾನಲ್ಲೇ ಕೂಡ್ತೇನೆ, ನಿನ್ನ ನಾನು ನೋಡ್ತಾ ಕೊಡ್ತೀನಿ, ನೀ ನನ್ನನ್ನು ನೋಡ್ತಾ ಇರು, ನಾನಿನ್ನು ಸ್ತೋತ್ರ ಮಾಡ್ತಾ ಇರ್ತೀನಿ ಅಂತ. ಇಬ್ಬರು, ಈ ಪ್ರಹ್ಲಾದರಾಜರಿಗೆ ದೇವರು ಹುಚ್ಚು, ದೇವರಿಗೆ ಪ್ರಹ್ಲಾದರಾಜರು ಹುಚ್ಚು, ಅದಕ್ಕೆ ಅವರಿಬ್ಬರು ಒಂದು ಕಡೆ ಕೂತ್ಕೊಂಡ್ಬಿಟ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಹಾ ಸರಿ, ಆ ರೀತಿಯಾಗಿ ಅನುಗ್ರಹ ಮಾಡಿದಂತಹ ಸ್ವಾಮಿ ಜಗತ್ತಿಗೆ ತೋರಿಕೊಟ್ಟ. ಯಾರು ಈ ಕಥೆಯನ್ನು ಸ್ಮರಣೆ ಮಾಡುತ್ತಾರೋ ಅವರು ಮಾಡುವ ಸಕಲ ಕರ್ಮಗಳು ಅಕ್ಷಯ ಆಗಲಿ ಅಂದರು. ಅದು ದೇವ ಕಾರ್ಯ ಆಗಲಿ, ಮನುಷ್ಯ ಕಾರ್ಯ ಆಗಲಿ, ಪಿತೃಕಾರ್ಯ ಆಗಲಿ, ಅದು ಅಕ್ಷಯವಾಗಿಬಿಡುತ್ತೆ ಅಂತ ವಾಮನ ಕಥಾಭಾಗ ಕಡ್ಡಾಯವಾಗಿ ಸ್ಮರಣೆ ಮಾಡಬೇಕು. ಯಾಕೆ? ಅವ ಬೆಳೆದ, ಅವನ ಬೆಳೆದದ್ದನ್ನು ಸ್ಮರಣೆ ಮಾಡಿದರೆ ನಮ್ಮ ಕೃತಿಯು ಬೆಳೆಯುತ್ತೆ, ಬುದ್ಧಿ ಬೆಳೆಯುತ್ತೆ, ಪುಣ್ಯ ವೃದ್ಧಿಯಾಗುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಸ್ವಾಮಿ ಮತ್ಸ್ಯಾವತಾರಿಯಾಗಿ ಬರ್ತಾ ಇದ್ದಾನೆ. ಸತ್ಯವ್ರತ ರಾಜನ ಆ ಕೈಯಲ್ಲಿ ಚಿಕ್ಕ ಚಿಕ್ಕ ಮೀನಾಗಿ ಬಂದು, ಚಿಕ್ಕ ಮೀನು ಎಲ್ಲಿ ಅರ್ಘ್ಯ ಬಿಡುವಾಗ ಆ ಮೀನು ಹೇಳ್ತಾ ಇದೆ, ಬಿಟ್ಟರೆ ಮಿಕ್ಕ ಮೀನು ನುಂಗ್ಬಿಡುತ್ತೆ ನನ್ನ. ಅಯ್ಯೋ ಹೌದಾ ಅಂತೇಳಿ ಚಿಕ್ಕ ಮೀನನ್ನು ಹಿಡ್ಕೊಂಡು ಕಮಂಡಲದಲ್ಲಿ ಹಾಕ್ಕೊಂಡು ಬಂದರೆ ಕಮಂಡಲದಲ್ಲಿ ತುಂಬಿದ. ಅಯ್ಯೋ ನಂಗೆ ಹಿಡಿಸ್ತಾ ಇಲ್ಲ ಅಂದ. ಆದ ಮೇಲೆ ದೊಡ್ಡ ಪಾತ್ರೆಗೆ ಹಾಕಿದ್ರೆ ಅಲ್ಲಿ ದೊಡ್ಡ ತುಂಬಿದ. ಏ ಹಿಡಿಸ್ತಾ ಇಲ್ಲ ಅಂದ. ಸರೋವರಕ್ಕೆ ಹಾಕಿದ್ರೆ ಅಲ್ಲೂ ತುಂಬಿದ. ಏನಿನ್ನ ಅಂತ ಸಮುದ್ರಕ್ಕೆ ತಪಶಕ್ತಿಯಿಂದ ಹಾಕಿದ್ರೆ ಅಲ್ಲೂ ದೊಡ್ಡ ರೂಪ ತಗೊಂಡು ಇನ್ನ ನನ್ನ ತಿಮಿಂಗಲ ತಿನ್ನುತ್ತೇನೋ ಅಂದ್ರೆ ಅವಾಗ ಅರ್ಥ ಆಯ್ತು, ನಿನ್ನ ತಿನ್ನುವಂಥದ್ದು ಎಲ್ಲಿ ಬಂತು ಮಹಾರಾಯ ಅಂದ್ರೆ ನಕ್ಕ. ಮೀನು ನಗೋದು ಗೊತ್ತಾ, ಅಷ್ಟು ಚೆನ್ನಾಗಿ ನಗ್ತಾನೆ ಸ್ವಾಮಿ ನಕ್ಕ. ನಂತರ ಹೇಳುತ್ತಾ ಇದ್ದಾನೆ, ಪ್ರಳಯ ಬರುತ್ತೆ, ನಾನು ಬರ್ತೇನೆ ನಾರಾಯಣ. ಸಪ್ತರ್ಷಿಗಳು ನಾವೆಯಲ್ಲಿ ಬರ್ತಾರೆ, ನೀನು ಬಾ, ಔಷಧಿಗಳನ್ನು ತುಂಬು, ವಾಸುಕಿಯನ್ನು ಹಗ್ಗವಾಗಿ ಕಟ್ಟಿ ನನ್ನ ಕೋಡಿ ಕಟ್ಟಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಪ್ರಳಯ ಕಾಲದಲ್ಲಿ ಆ ಮಹಾರಾಜನಿಗೆ ವಿಶೇಷವಾಗಿ ತತ್ವಜ್ಞಾನದ ಉಪದೇಶ ಕೊಟ್ಟಂಥ ವ್ಯಕ್ತಿ. ಸ್ವಲ್ಪ ಸಿಚುವೇಶನ್ ನೋಡಬೇಕು. ನಾವೇ ಪ್ರಳಯದಲ್ಲಿ ಇದ್ದಿದ್ರೆ ನೋಡಿಕೊಳ್ಳಿ, ವಿಪರೀತ ಮಳೆ ಬರ್ತಾ ಇದೆ ಅಂದ್ಕೊಳ್ಳಿ, ಮಳೆ ಬರ್ತಾ ಇದೆ, ಪವರ್ ಕಟ್ ಆಗಿದೆ, ಪ್ರಳಯ ಕಾಲ, ಪವರ್ ಇಲ್ಲಿರುತ್ತೆ, ಎಲ್ಲ ಧ್ವಂಸ. ನಮ್ಮ ಮನೆಯಲ್ಲೂ ಪವರ್ ಕಟ್ ಆಗಿದೆ ಅಂದ್ಕೊಳ್ಳಿ, ಮಳೆ ವಿಪರೀತ ಬರ್ತಾ ಇದೆ, ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ, ಭೀಕರವಾಗಿ ಬರ್ತಾ ಇದೆ, ಮನೆಗಳೆಲ್ಲ ಬಿದ್ದೋಗುತ್ತೆ ಅಂತ. ಅಂಥ ಕಾಲಕ್ಕೆ ಟೆನ್ಷನ್ ಟೆನ್ಷನ್ ಆಗಿದ್ದೀರಿ, ಯಪ್ಪ ಎಲ್ಲೇನಾಗುತ್ತೋ ಅಂಥೇಳಿ. ಹೌದಾ, ಗೋಡೆಯೆಲ್ಲ ತೊಯ್ದು ಹೋಗ್ಬಿಡ್ತಾ ಇದೆ, ಎಲ್ಲಿ ಬಿದ್ದೋಗುತ್ತೋ ಅಂತ. ಆವಾಗ ನಾನು ಬಂದು ನಿಮ್ಮ ಹತ್ರ ಸ್ವಲ್ಪ ಪ್ರವಚನ ಮಾಡಲ ಅಂದರೆ ನೀವೇನಂತೀರ, ಸ್ವಾಮಿ ಈ ಸಮಯದಲ್ಲಿ ಪ್ರಾಣ ಹೋಗ್ತಾ ಇದೆ, ನಿಮ್ಮ ಪ್ರವಚನೆಯಲ್ಲಿ ಬೇಕಾಗಿದೆ ಬುದ್ಧಿಯೇ ಇಲ್ಲ ಅಂದರೆ. ಅದೇ ಥರ ಪ್ರಳಯ ಕಾಲದಲ್ಲಿ ಆ ಪ್ರಚಂಡವಾದಂಥ ಸಮುದ್ರದ ತರಂಗಗಳಿಗೆ ಆ ನಾವೇ ಹೇಗಿರಬೇಕು, ಹಾಗೆ ಹೀಗೆ ಟಾಂಗ್ ವಿರಾಂಗ್ ಆಗ್ತಾ ಇರಬೇಕು, ಅಂಥ ಕಾಲಕ್ಕೆ ಬುದ್ಧಿ ಹೇಗಿರಬೇಕು, ಅದು ಟಾಂಗ್ ಬಿರಾಂಗ ಆಗ್ತಾ ಇರಬೇಕಲ್ಲ. ಅಂಥ ಕಾಲಕ್ಕೆ ಈತ ಪ್ರವಚನ ಮಾಡಿದರೆ ಕೇಳೋ ಸ್ಥಿತಿಯಲ್ಲಿರ್ತಾರ? ನಾವು ಆಲೋಚನೆ ಮಾಡೋದೇ ಇಲ್ಲ. ಅವ್ರ ಕೇಳ್ತಾರೆ, ಆ ಸ್ವಾಮಿ ಎಂಥ ಅನುಗ್ರಹ ಮಾಡಿದ, ಪ್ರಳಯ ಪ್ರಳಯವಾಗೇ ಇದೆ, ನಾವೇ ಚೂರೂ ಕದಲುತ್ತಾ ಇಲ್ಲ ಇವನ ಅನುಗ್ರಹದಿಂದ, ನಾವೆಯಲ್ಲಿರುವವರ ಬುದ್ಧಿಯೂ ಸ್ಥಿರವಾಗಿದೆ, ಇವ ಇದ್ದಾನೆ ಅಂತ ಸ್ಥಿರವಾಗಿದ್ದಾರೆ. ಒಳ್ಳೆ ಏನು ಸುತ್ತು ಪ್ರಳಯ, ಇವರೊಳಗೆ ಪ್ರಳಯ ಇಲ್ಲ, ಸಂತೋಷವಾಗಿದ್ದಾರೆ, ಅವರಿಗೆ ಉಪದೇಶ ಕೊಟ್ಟ ಅನುಗ್ರಹ ಮಾಡಿದ. ಹಾಗಾದರೆ ನಮ್ಮ ಸಂಸಾರ ದೊಡ್ಡ ಪ್ರಳಯ ಯಾವಾಗೂ ಏನೊಂದು ಬರ್ತಾ ಇರೋದು, ಅಂಥ ಪ್ರಳಯದಲ್ಲಿ ನಮ್ಮನ್ನು ಉದ್ಧಾರ ಮಾಡಿ ಸ್ಥಿರ ಬುದ್ಧಿ ಕೊಟ್ಟು ನಮಗೆ ತತ್ವಜ್ಞಾನ, ಎಂಥ ಪರಿಸ್ಥಿತಿಯಲ್ಲೂ ತತ್ವಜ್ಞಾನ ಅನುಸಂಧಾನಕ್ಕೆ ಬರಬೇಕಾದ್ರೆ ಮತ್ಸ್ಯನಾಮಕ ಭಗವಂತನ ಉಪಾಸನೆ ಮಾಡಬೇಕು, ಅದಕ್ಕೆ ಮತ್ಸ್ಯ ಸಾಲಿಗ್ರಾಮ ಬೇಕು. ಬಹಳ ಜನ ಹುಚ್ಚು, ಏನು ಮತ್ಸ್ಯ ಸಾಲಿಗ್ರಾಮ ಅಂದರೆ ಆ ಸಾಲಿಗ್ರಾಮ ತಂದು ಕ್ಷೀರಾಭಿಷೇಕ ಮಾಡಿದರೆ ದುಡ್ಡು ಜಾಸ್ತಿ ಬರುತ್ತೆ. ಹಣೆಬರ ಅವನನ್ನು ಇಟ್ಟುಕೊಂಡು ಬ್ರಹ್ಮಜ್ಞಾನ ಪಡೆಯಬೇಕು ಅಂತಿದ್ರೆ ಅದು ಬಿಟ್ಬಿಟ್ಟು ಆ ಮತ್ಸ್ಯ ಸಾಲಿಗ್ರಾಮ ತರಬೇಕು, ಅದಕ್ಕೆ ಹಾಲು ಹೊಯ್ಯಬೇಕು, ಆ ಹಾಲು ಹೊಯ್ದಾಗ ಅದು ಸುಮ್ಮನೆ ಕೂತಿದ್ರೆ ಅದು ಉತ್ತಮ ಸಾಲಿಗ್ರಾಮ ಅಲ್ಲ. ಇನ್ನೇನು ಅದು ಗುರ್ರ ತಿರುಗಬೇಕಂತೆ, ತಿರುಗಿದ್ರೇನು ಮತ್ಸ್ಯ ಸಾಲಿಗ್ರಾಮ ಎಲ್ಲರಿಗೂ ತೋರಿಸಿ ತೋರಿಸಿ ಆನಂದ ಪಡೋದು, ನೋಡಿ ಹೇಗೆ ತಿರುಗ್ತಾ ಇದೆ ಅಂತ. ಆ ಸಾಲಗ್ರಾಮ ತಿರುಗೋದಲ್ಲ, ನಿನ್ನ ಬುದ್ಧಿ ತಿರುಗ್ತಾ ಇದೆ, ದೇವರನ್ನ ಬಿಟ್ಟು ಎಲ್ಲ ಕಡೆ ತಿರುಗ್ತಾ ಇದೆಯಲ್ಲ, ಅದು ಹಿಡ್ಕೋ ಅಂದರು. ಆ ರೀತಿಯಲ್ಲಿ ಅವನ ಉಪಯೋಗ ಎಂಥದ್ದು, ಬ್ರಹ್ಮಜ್ಞಾನ ಕೊಡುತ್ತಾನೆ ಉಪದೇಶ. ಉಪದೇಶ ಕೊಟ್ಟ 10 ಅವತಾರಗಳಲ್ಲಿ ಉಪದೇಶ ಕೊಟ್ಟ ರೂಪಗಳು, ಪ್ರತ್ಯಕ್ಷ ಬಾಯಿಂದ ಉಪದೇಶ ಕೊಟ್ಟ ರೂಪ ಮತ್ಸ್ಯ, ರಾಮ, ಕೃಷ್ಣ ಇವರೆಲ್ಲರೂ ಉಪದೇಶ ಕೊಟ್ಟರು. ಮಿಕ್ಕವರು ಇಲ್ಲಲ್ಲ ಅಂದರೆ ಅವರು ಕೊಟ್ಟ ಉಪದೇಶ ನಮಗರ್ಥ ಆಗಲ್ಲ, ಅವರಿಗೆ ಗೊತ್ತು, ದೇವತೆಗಳಿಗೆ ಗೊತ್ತು. ನರಸಿಂಹ ಬಂದ, ಮೂಗಿನ ಶ್ವಾಸದಿಂದಲೇ ಕೊಟ್ಟ, ಅದನ್ನ ದೊಡ್ಡ ವೇದ ಸೂಕ್ತದಲ್ಲಿ ಹೇಳ್ತಾರೆ, ವ್ಯಾಜರಾಜರು ಹೇಳ್ತಾರೆ, ನೃಸಿಂಹದೇವರ ಉಪ ಏನು ಶ್ವಾಸ ಸಿಂಹಂ ನಸಂತಂ, ವೇದ ಶ್ರುತಿ ಹೇಳ್ತಾ ಇದೆ, ಆ ನೃಸಿಂಹದೇವರ ಮೂಗಿನಿಂದ ಬಂದ ಶ್ವಾಸ ಮಧ್ವರಾಯರಿಗೆ ಉಪದೇಶ ಆಯಿತು. ಅಲ್ರಿ, ಮಧ್ವರಾಯರು ಮೊನ್ನೆ ಅವರು ನರಸಿಂಹದೇವರು ಯಾವಾಗಿರೋರು ಅಂದರೆ ಮಧ್ವರಾಯರು ಅಷ್ಟೇ ಹಳೆಯವರಯ್ಯ. ಆ ವಾಯುದೇವರ ಮಧ್ವರೂಪ ಆ ಯಾವಾಗಿಂದೋ ಇರೋದು. ನೃಸಿಂಹದೇವರು ಪ್ರಾದುರ್ಭೂತರಾದಾಗ ಅವರ ವಿಶೇಷವಾದ ಶ್ವಾಸ ಮಧ್ವರಾಯರಿಗೆ ಉಪದೇಶ ಆಯಿತು. ನಿಮ್ಗೆ ಹೆಂಗೆ ಗೊತ್ತು? ನಾನು ಪಕ್ಕದಲ್ಲಿದ್ದೆ ಅಂತ ಇವರು ಹೇಳ್ತಾರೆ. ಭಾವಿ ಸಮೀರರಲ್ವಾ, ಇವ್ರಿಗೂ ಈ ರೂಪ, ಲಾತವ್ಯ ರೂಪ, ವಾಜರಾಜ ರೂಪ ಯಾವಾಗಿಂದೋ ನಮಗಾಗಿ ಹೊರಗೆ ಬಂದ್ರಷ್ಟೇ. ಆ ರೀತಿಯಾಗಿ ಅದ್ಭುತವಾಗಿರತಕ್ಕಂಥ ಮತ್ಸ್ಯಾವತಾರ ಚರಿತ್ರೆಯನ್ನು ತಿಳಿಸಿಕೊಟ್ಟು ನಂತರ ನವಮಸ್ಕಂಧಕ್ಕೆ ಬರ್ತಾ ಇದ್ದಾರೆ. ನಾಳೆ ನವಮಸ್ಕಂಧ ಸಂಕ್ಷೇಪವಾಗಿ ನೋಡಿ ದಶಮಕ್ಕೆ ಹೊರಡೋಣ. ವಿಸ್ತಾರವಾಗಿ ದಶಮಸ್ಕಂಧ ನಾವು ನೋಡಬೇಕು. ನಂತರ ಏಕಾದಶ ದ್ವಾದಶ ಇದು ಮಾಡೋಣ. ಭಗವಂತ ಎಷ್ಟು ಅವಕಾಶ ಕೊಟ್ಟಿರ್ತಾನೋ ಅಷ್ಟರೊಳಗೆ ನೋಡೋದು ನಮ್ಮ ಧರ್ಮ. ಶ್ರೀಕೃಷ್ಣಾರ್ಪಣೆ.